ಆಗೆಲ್ಲ ಭಿಕ್ಷೆ ಕೊಟ್ಟರೆ ತಗೊಳ್ತಕ್ಕಂಥವರಲ್ಲ, ಎದ್ಬಾ ಅಂತ ಕರೆದರಂತೆ. ದುರ್ಯೋಧನ ಹೇಳ್ತಾನೆ, ನಾನು ಏನು ನಮ್ಮಲ್ಲಿ ಯಾರಿದ್ದಾರೆ ಈಗ, ನಾನು ಯಾರೂ ಇಲ್ಲ ಬರಲಿಕ್ಕೆ, ನಾನು ಬಂದು ಏನು ಮಾಡಲಿ, ನಾನು ರಾಜ್ಯ ತಗೊಂಡಾರೆ ಏನು ಮಾಡಬೇಕಾಗಿದೆ, ಬರೋದಿಲ್ಲ ಅಂತ ಹೇಳ್ತಾನೆ. ಹಿಂದೆ ಹೇಳಿದ್ದ ನನ್ನ ಮುಂದೆ ಎಷ್ಟನೇ ಇದ್ದಾರೆ ಗೊತ್ತಾನ ಜೊತೆಗೆ ಅಂತ ಹೇಳ್ಕೊಂಡಿದ್ದ, ಈಗ ಯಾರಿಲ್ಲ ಅಂತ ತಾನೇ ಒಪ್ಪುಗೊತ್ತಾ ಇದ್ದಾನೆ. ಈಗ ಎಲ್ಲಿಂದ ಎಲ್ಲಿ ಬಂದ ಸ್ಥಿತಿ? ಕೃಷ್ಣ ಹೇಳಿರ್ತಾನೆ, ದುರ್ಯೋಧನ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಾಳೆ ತೋರಿಸ್ತೇನೆ ನೋಡು ಅಂತ ಹೇಳಿರ್ತಾನೆ. ನನಗೆ ಅದಿದೇ ಇದೆ ಅಂತ ಹೇಳಿದೆ ಅಂತ ಹೇಳಿದೆ ಅಲ್ಲ, ಏನು ಇಲ್ದಾಗ ಮಾಡಿ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿರ್ತಾನೆ. ಅವನ ಬಾಯಲ್ಲೇ ಬರ್ತಾ ಇದೆ, ಈಗ ನನ್ನಲ್ಲಿ ಏನೂ ಇಲ್ಲ, ಈಗ ನಾನು ಹೇಗೆ ಬರಲಿ, ಬಂದು ಏನು ಮಾಡಲಿ ನಾನೀಗ, ದಯವಿಟ್ಟು ರಾಜ್ಯ ಕೊಟ್ಟುಬಿಡಿ, ನಾನು ರಾಜ್ಯ ಬಿಟ್ಟುಬಿಡಿ, ನನಗೆ ನೀವು ತಗೊಂಡು ಹೋಗ್ಬಿಡಿ ಅಂತ ಹೇಳಿದಾನೆ ಅಂತ. ಆಗ ಧರ್ಮರಾಜ ಬಿಡೋದಿಲ್ಲ, ಮತ್ತೆ ಮಾತಾಡ್ತಾನೆ ಧರ್ಮರಾಜ. ಇಲ್ಲಿ ಕೆಲವರ ಕಲ್ಪನೆ ಮಾಡ್ತಾನೆ, ಧರ್ಮರಾಜ ಎಷ್ಟು ಕರೆದು ದುರ್ಯೋಧನ ಬರಲಿಲ್ಲವಂತೆ. ಆಗ ಭೀಮಸೇನ ನೀರು ಕರಿ ಅಂತ ಹೇಳಿದಂತೆ ಕೃಷ್ಣ. ಆಗ ಭೀಮಸೇನ ಕರೆದನಂತೆ, ಆಗ ದುರ್ಯೋಧನ ಭಾರಿ ಸಿಟ್ಟು ಬಂತಂತೆ. ಪಂಪ ಬರೀತಾನೆ, ಅವರೆಲ್ಲ ಬರೀತಾರೆ ಉಳಿದವರೆಲ್ಲ, ನೀರೊಳಗಿರ್ದು ಬೆಮರ್ದನ್ ಉರಗ ಪತಾಕಂ ಅಂತ ಹೇಳಿಬಿಡ್ತಾರೆ. ಎಷ್ಟು ಸಿಟ್ಟು ಬಂತು ಭೀಮಸೇನ ಬೈದಾಗ ಅಂತ ಹೇಳಿದ್ರೆ, ನೀರೊಳಗಿದ್ದ ಬೆವತು ಬಿಟ್ಟನಂತೆ. ಒಳ್ಳೆ ಕಾವ್ಯ ಅವರು ಒಂದು, ನೀರೊಳಗಿದ್ದು ಬೆಳೆಯೋದು ಅಂದ್ರೆ ಬೆವತ ನೀರಲ್ಲಿ ಬಿದ್ದರೆ ಹೋಗ್ಬೋದು ಬೆವರು, ನೀರೊಳಗಿದ್ದ ಬೆಳೀತಿದ್ದಾನಂತ. ಅಷ್ಟು ಭೀಮನ ಕಂಡ ಭಾರಿ ಸಿಟ್ಟಂತೆ ಅವನಿಗೆ. ಆದ್ರೆ ತಮಾಷೆ ಏನು ಗೊತ್ತೇನು, ಅವನು ಬರೀತಾನೆ ನೀರೊಳಗಿದ್ದು ಬೆಮರ್ದನ್ ಉರಗ ಪತಾಕಂ, ನೀರೊಳಗಿದ್ದು ಕೂಡ ಆ ಉರಗ ಪತಾಕ ಅಂದ್ರೆ ಸರ್ಪಧ್ವಜ ಅಂತ ಅರ್ಥ. ಪತಾಕೆ ಅಂದ್ರೆ ಧ್ವಜ, ಉರಗ ಅಂದ್ರೆ ಸರ್ಪ. ಸರ್ಪಧ್ವಜನಾದ ದುರ್ಯೋಧನ ಬೆವತು ಬಿಟ್ಟ. ಇದೊಂದು ಇದ್ರೆ ಸಿನಿಮಾ ನಾಟಕದವರೆಲ್ಲ ದುರ್ಯೋಧನ ಸರ್ಪಧ್ವಜ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ತಪ್ಪದು ಒಂದು, ಅವನಿಗೆ ಕವಿಗೆ ಗೊತ್ತಿಲ್ಲ ದುರ್ಯೋಧನ ಸರ್ಪಧ್ವಜನಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ದುರ್ಯೋಧನ ಸರ್ಪ ಅಲ್ಲ, ಅದು ಎಷ್ಟು ತಪ್ಪಾಡ್ತಾರೆ ಲೆಕ್ಕ ಹಾಕಬೇಕು ಅದರೊಳಗೆ. ಇವರಿಗೆ ಮಹಾಭಾರತ ಮೂಲ ಡೇಟಾನೇ ಗೊತ್ತಿಲ್ಲ, ಹೇಗೆ ಸಿನಿಮಾ ನಾಟಕ ಮಾಡ್ತಾರೆ, ಕಥೆ ಬರೀತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಇತ್ತು. ಈ ರನ್ನನಂತ ದೊಡ್ಡ ಕವಿ ಹೆಸರು ಮಾಡಿದವನು, ಅವನು ತಪ್ಪನ್ನು ಮಾಡ್ತಾ ಇದ್ದಾನೆ. ನಿಜವಾಗಲೂ ದುರ್ಯೋಧನನ ಮಹಾಭಾರತದಲ್ಲಿ ನಾಗಧ್ವಜ ಅಂತ ಕರೆದಿದ್ದಾರೆ. ನಾಗಧ್ವಜ ನಾಗಕೇತು ಅಂತ ಅವನ ಹೆಸರು. ಇವರೇನ್ ತಿಳ್ಕೊಂಡ್ಬಿಟ್ರು, ನಾಗ ಅಂದ್ರೆ ಸರ್ಪ ಅಂತ ತಿಳ್ಕೊಂಡ್ಬಿಟ್ರು ಇಮಿಡಿಯೇಟ್ ಆಗಿ. ನಾಗರ ಚೌತಿ ನಾಗರಹಬ್ಬ ತಿಳ್ಕೊಂಡಿರ್ತಾರೆ, ಸೊ ನಾಗ ಅಂದ್ರೆ ಸರ್ಪ ಅಂತ ತಿಳ್ಕೊಳ್ತಾರೆ. ತುಂಬಾ ಜನ ಗೊತ್ತಿಲ್ಲ, ಸಂಸ್ಕೃತದಲ್ಲಿ ನಾಗ ಶಬ್ದಕ್ಕೆ ಸರ್ಪ ಅಂತ ಎಷ್ಟು ಅರ್ಥ ಇದೆಯೋ ಅದಕ್ಕೆ ಆನೆ ಅಂತಾನೆ ಅರ್ಥ ಇದೆ. ತುಂಬಾ ಜನ ಗೊತ್ತಿಲ್ಲ ವಿಚಾರ, ಅದಕ್ಕೆ ಅವರೇನ್ ತಿಳ್ಕೊಂಡ್ಬಿಟ್ರು, ನಾಗಕೇತು ಅಂದ್ರೆ ಸರ್ಪಧ್ವಜ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟ. ಆ ನಾಗ ಅಂದ್ರೆ ಆನೆ ಅಂತ ಕರೆದಿದ್ದ, ನಾಗ ಅಂದ್ರೆ ಆನೆ, ಅದಕ್ಕೆ ಅವನು ಗಜಧ್ವಜರೇ ಹೊರತು ಸರ್ಪಧ್ವಜನಲ್ಲ. ಅವನು ಗಜ ಆನೆಯ ಧ್ವಜವಾಗಿತ್ತು ಅವನಿಗೆ. ಸ್ವಲ್ಪ ಯೋಚನೆ ಮಾಡಿ, ಹಸ್ತಿನಾಪುರಕ್ಕೆ ನಾಗಪುರ ಅಂತ ಇನ್ನೊಂದು ಹೆಸರಿದೆ, ಈ ನಾಗಪುರ ಅಲ್ಲ, ಹಸ್ತಿನಾಪುರ ನಾಗಪುರ ಅಂತ ಇನ್ನೊಂದು ಹೆಸರಿತ್ತು. ಅದು ಹಸ್ತಿನಾಪುರ, ಹಸ್ತಿ ಅಂದ್ರೆ ಆನೆ, ಅದು ಸ್ಪಷ್ಟ, ಹಸ್ತಿ ಅಂದ್ರೆ ಆನೆ. ಸೊ ಗಜಪುರ ನಾಗಪುರ ಹಸ್ತಿನಾಪುರ ಒಂದೇ. ಅವ್ರ ಹಸ್ತಿನಾಪುರ ಊರು, ನಾಗಪುರ ಊರು, ನಾಗಧ್ವಜ ಧ್ವಜ, ಅದ್ರ ಮ್ಯಾಚಿಂಗ್ ಆಗಿತ್ತು ಅವನಿಗೆ. ಸೊ ಸರ್ಪಧ್ವಜನಲ್ಲ ಅವನು, ಅವನು ಗಜಧ್ವಜನಾಗಿದ್ದವನು. ಅವನು ಗಜಧ್ವಜ ಅಂತ ಹೇಳೋಕೆ ಇನ್ನೊಂದು ಒಳ್ಳೆಯ ಕಾರಣ ಇದೆ. ಅವನು ಭೀಮಸೇನ ಇಬ್ರು ಪರಸ್ಪರ ವೈರಿಗಳು, ಜಗತ್ತಿಗೆ ಗೊತ್ತಿದೆ. ಅಂತ ವೈರಿಗಳೇ ಎಂದೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಂತ ವೈರಿಗಳವರು. ಭೀಮಸೇನ ಧ್ವಜ ಯಾವುದು ಗೊತ್ತೇನು? ಸಿಂಹಧ್ವಜ ಅಂತ ಹೇಳುತ್ತಾರೆ. ಭೀಮಸೇನ ಧ್ವಜ ಭೀಮಸೇನ ಮೃಗರಾಜ ಕೇತು ಆಚಾರ ಹೇಳ್ತಾರೆ. ಮೃಗರಾಜ ಅಂದ್ರೆ ಸಿಂಹ, ಸಿಂಹಧ್ವಜ ಭೀಮಸೇನ. ಸೊ ಇರಿಬ್ರು ಶತ್ರುಗಳು. ನಿಜವಾಗಲೂ ಕೂಡ ಆನೆ ಸಿಂಹಗಳಿಗೆ ವೈರ, ಆನೆ ಸಿಂಹಗಳಿಗೆ ವೈರ. ಸೊ ಗಜಧ್ವಜ ವರ್ಸಸ್ ಈ ಒಬ್ಬ ಸಿಂಹಧ್ವಜ ಕರೆಕ್ಟ್ ಆಗಿ ಹೊಂದುತ್ತೆ. ಇದೆಲ್ಲ ಯೋಚನೆ ಮಾಡಲೇ ಇಲ್ಲ ಅವನು. ನಾಗ ಅಂದ್ರೆ ಹಾವು ಅಂತ ತಿಳ್ಕೊಂಡ ಉರಗ ಪತಾಕ ಮಾಡಿ ಕುಚ್ಚಿಬಿಡ್ತಾ. ನಾಗಪತಾಕ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು ಅರ್ಥನೂ ಬರಬಹುದು. ಕೊನೆ ಪಕ್ಷ ನಾಗಪತಾಕ ಅಂತ ಬರೆದು ಬಿಟ್ಟಿದ್ರೆ ಏನ ಅದನ್ನೇ ಬರ ಆನೆ ಅಂತ ಅರ್ಥ ಅಂತ ಹೇಳ್ಬೋದಾಯ್ತು. ಬೇಕಾದ್ರೆ ಆ ಬಿಟ್ಟುಬಿಟ್ಟ ಉರಗ ಪತಾಕ ಅಂತ ಉಪಯೋಗಿಸಿದ್ರೆ ಬೇರೆ ಅರ್ಥ ಇಲ್ಲ, ಹಾವು ಅಂತಾನೆ ಮಾಡ್ಬೇಕು ಅದಕ್ಕೆ. ಉರಗ ಶಬ್ದಕ್ಕೆ ಆನೆ ಅಂತ ಅರ್ಥ ಆಗೋದಿಲ್ಲ, ನಾಗ ಶಬ್ದಕ್ಕೆ ಎರಡು ಅರ್ಥನೂ ಆಗುತ್ತೆ. ಅಂದ್ರೆ ಸಂಸ್ಕೃತದ ವೈಶಿಷ್ಟ್ಯವನ್ನ ಗಮನಿಸ್ತೇ ಹೋದ್ರೆ ಹೀಗೆ ತಪ್ಪು ತಪ್ಪಾಗಿ ಬರೀತಾರೆ ಅಂತ ಹೇಳೋದು ದೊಡ್ಡ ವ್ಯವಸ್ಥೆ. ಬರೆದವನು ಸಾಮಾನ್ಯನಲ್ಲ ಪಾಪ, ದೊಡ್ಡ ಕವಿಯವನು. ಆದರೆ ಸಂಸ್ಕೃತದ ಪದಗಳು ಹೇಗೆ ಆಳವಾದ ಪರಿಜ್ಞಾನ ಇಲ್ಲದೆ ಹೋದರೆ ದಾರಿ ತಪ್ಪಿಸಿಬಿಡುತ್ತದೆ ಅಂತ ಹೇಳೋದು ಸಾಕ್ಷಿ ಎದು ಬಂತು. ಅದರ ಫಲಿತಾಂಶ ಭೀಮಸೇನ ಕರೆದಾಗ ಬೆವರಿದ, ಎದ್ದು ಬಂದುಬಿಟ್ಟ ಅಂತ ಹೇಳುತ್ತಾನೆ. ಹಾಗೇನು ನಡೆದಿಲ್ಲ, ಧನುರಾಜ ಕರೆದಿದ್ದಕ್ಕೆ ಎದ್ದು ಬರೋ ಪ್ರಸಂಗ ಬರುತ್ತೆ. ಆಗ ದುರ್ಯೋಧನ ಅಲ್ಲಿಂದನೇ ಮಾತಾಡಿದನಂತೆ, ಏನೀಗೆಲ್ಲ ಮಾತಾಡ್ತೀರಿ, ನನ್ನಲ್ಲಿ ಯುದ್ಧ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ಯೋಚನೆ ಮಾಡಿ, ನನಗೇನಿದೆ ನೋಡಿ ಅಂತ ಹೇಳ್ತಾ. ಏನಿದೆ ನೋಡಿ, ನನಗೀಗ ಸೈನಿಕರಿಲ್ಲ, ಆನೆ ಇಲ್ಲ, ಕುದುರೆ ಇಲ್ಲ, ರಥ ಇಲ್ಲ, ಧ್ವಜ ಇಲ್ಲ, ಕವಚ ಇಲ್ಲ, ಗುಂಡಲ ಇಲ್ಲ, ಏನಿದೆ ನನಗೆ? ಎಂಥ ಸ್ಥಿತಿ ಲೆಕ್ಕ ಹಾಕಿ ಅವನಿಗೆ, ಏನಿದೆ ಅಂದ್ರೆ ಏನೂ ಇಲ್ಲ, ಸ್ಥಿತಿ ಬಂದು ಹೋಗಿದ್ದಾನೆ. ಏಕೋಹಂ ಅಸಹಾಯೋಯಂ, ನನ್ನ ಸಹಾಯಕರಿಲ್ಲ, ಒಂಟಿಯಾಗಿದ್ದೇನೆ, ಏನೇನಿಲ್ಲ ನನಗೀಗ, ನಿಜಕ್ಕೆ ಯುದ್ಧ ಮಾಡೋ ನ್ಯಾಯ ನನೀಗ. ಅದಕ್ಕೆ ಹೇಳ್ತಾ ಇದ್ದರೆ ಸುಮ್ಮನೆ ಹೋಗಿಬಿಡಿ ಅಂತ ಹೇಳಿದರಂತೆ. ಆಗ ಧರ್ಮರಾಜ ಹೇಳ್ತಾರೆ, ದುರ್ಯೋಧನ ನಮ್ಮನ್ನೇನು ತಿಳ್ಕೊಂಡಿದ್ದೀಯಾ, ನೀನು ಧರ್ಮಭ್ರಷ್ಟ ಅಂದ್ರೆ ನಾವು ಧರ್ಮಭ್ರಷ್ಟರಾಗೋದಿಲ್ಲ ಅಂತ ಹೇಳ್ತಾನೆ. ನಾವು ಧರ್ಮಭ್ರಷ್ಟರಾಗೋದಿಲ್ಲ, ಎದ್ದು ಬಾ ಯುದ್ಧ ಮಾಡು, ನಾವೇನು ಇಲ್ಲಿ ಜೊತಾಯ ಮಾಡೋದಿಲ್ಲ, ನಿನ್ನ ಕವಚ ಕೊಡ್ತೇವೆ, ಬೇಕಾದ ಕೊಡ್ತೇವೆ, ಇಷ್ಟಪಟ್ಟು ವಾಹನ ಕೊಡ್ತೇವೆ, ಆಯುಧ ಕೊಡ್ತೇವೆ, ಬೇಕಾದ ಕೊಡ್ತೇವೆ, ಎದ್ದು ಬಾ ಅಂತ ಹೇಳಿದನಂತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ಒಳ್ಳೆ ವಿಚಾರ ಇರುವಂತೆ. ವಿದ್ಯಾರ್ಥಿಗೆ ಹೇಗೆ ಧನ ಸಹಾಯ ಮಾಡ್ತಾರೆ ನೋಡಿದ್ರ, ಅವ್ರು ಹೇಳ್ತಾರೆ ಪೇಪರ್ ಇಲ್ಲ ಪೇಪರ್ ಕೊಡ್ತಾರೆ, ಪೆನ್ ಇಲ್ಲ ಪೆನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಓದಿಲ್ಲ ಅಂದ್ರೆ ಓದ್ ಅದನ್ನ ಹೇಳಿದ್ರಷ್ಟೇ, ಆನ್ಸರ್ ಹೇಳ್ತೇವೆ ಬರ್ಕೋ ಅಂತ ಹೇಳೋದಿಲ್ಲ, ಹೈಗೆ ಗೆಟೌಟ್ ಅಂತ ಹೇಳಿಬಿಡ್ತಾರೆ. ಉಳಿದ ಸಪ್ಲೈ ಮಾಡ್ಬೋದೆಲ್ಲ ಮಾಡ್ಬೋದು, ಅದು ಯೋಗ್ಯತೆ ನೀವು ಏನು ಮಾಡೋಕ್ಕಾಗುತ್ತೆ ಅವನಿಗೆ. ಈಗ ಉಳಿದೆಲ್ಲ ಕೊಡ್ತೇವೆ, ಎದ್ದು ಬಾ ಅಂತ ಕರೆದರಂತೆ. ದುರ್ಯೋಧನ ಬೇರೆ ದಾರಿ ಇಲ್ಲ ಈಗ, ಎದ್ದು ಬಂದನಂತೆ ಮೇಲಕ್ಕೆ, ಪುಸುಗುಡ್ತಾ ಬರ್ತಾ ಇದ್ದಾರೆ. ಸಿಟ್ಟೋದ್ರೆ ಸಿಟ್ಟವನಿಗೆ ಸಂಕಟ. ಈಗ ಒಂದ್ ಕಡೆ ನೋಡಿದರೆ ತನ್ನ ಮಾತುಗಳು ತಿರುಗಿ ಬಿದ್ದುಬಿಟ್ಟಿದೆ, ಈಗ ಏನು ಮಾಡಾಗಿಲ್ಲ, ಒಳಕೊಳ್ಳ ಸಾಧ್ಯತೆ ಇಲ್ಲ. ಮಾತುಗಳಿಂದ ಧರ್ಮರಾಜರ ಮಾತುಗಳು ಹೆಸರಿ ಧರ್ಮರಾಜರ ಮಾತುಗಳಾದರೂ ಕೂಡ ಭೀಮ ದ್ರೌಪದಿಯರ ಕೃಷ್ಣೋಪದಿಷ್ಟವಾದ ಮಾತುಗಳು, ಉತ್ತರ ಕೊಡ ಸಾಧ್ಯವೇ ಆಗಲಿಲ್ಲ. ಎದ್ದು ಬಂದಿದ್ದಾನೆ, ದಂಡ ಹತಃ ಯಥಾಹಿಹಿ ಅಂತ ಹೇಳಿದ್ದಾರೆ. ಅಷ್ಟು ಕೋಪದಿಂದ ಬಂದು ಅವನು ಕೇಳುತ್ತಾನೆ, ಏನು ಯಾವ ಯುದ್ಧ ಮಾಡಲಿ ಹೇಳಿ ಅಂತ ಕೇಳಿದ ತಕ್ಷಣ ನೋಡು ದುರ್ಯೋಧನ, ರಥ ಆಯುಧ ಬೇಕಾದ್ದು ತಗೋ, ನೀನು ಫುಲ್ ಛಾಯ್ಸೀಗ, ಇಷ್ಟಪಟ್ಟ ಆಯುಧ ಬೇಕಾ ಕೊಡ್ತೇವೆ, ನೀನು ಎಂಥ ಸಾರಥ್ಯ ಬೇಕೋ ಕೊಡ್ತೇವೆ, ಏನು ಅನುಕೂಲ ಬೇಕೋ ಅದನ್ನು ಕೊಡ್ತೇವೆ, ಎಂಥ ಕವಚ ಬೇಕಾದ್ರೂ ಕೊಡ್ತೇವೆ, ಬೇಕಾದ್ರೂ ಕೊಡ್ತೇವೆ, ತಗೋ ಯುದ್ಧ ಮಾಡಿಬಿಡು. ಒಂದಾಗ ದುರ್ಯೋಧನ ಒಂದು ಮಾತು ಹೇಳುತ್ತಾರೆ, ಎಲ್ಲ ಸರಿನೇ, ಇಷ್ಟು ಜನ ಇದ್ದೀರಿ ನೀವೀಗ, ನಾನು ಒಬ್ಬನೇ ಇದ್ದೇನೆ, ಹೇಗೆ ಯುದ್ಧ ಮಾಡೋದು ಅಂತ ಕೇಳಿದ್ದೇನೆ. ಅಂದರೆ ಪಾಂಡವ ಕೌರವರ ಸೈನ್ಯದೊಳಗೆ ಪಾಂಡವರ ಸೈನ್ಯ ಬೇಕಾಷ್ಟು ಉಳ್ಕೊಂಡಿದ್ದೆ, ಕೌರವರ ಸೈನ್ಯ ಯಾರೂ ಉಳ್ಕೊಂಡಿಲ್ಲ, ಆ ಸ್ಥಿತಿ ಬಂದೋಗಿದೆ. ನಿಮ್ಮ ಇಷ್ಟು ಜನ ಇದ್ದೀರಿ, ಒಬ್ಬರು ಹೇಗೆ ಯುದ್ಧ ಮಾಡಲಿ ಅಂತ ಕೇಳಿದರೆ ಧರ್ಮರಾಜ ಒಂದು ಮಾತಾಡ್ತಾನೆ, ದುರ್ಯೋಧನ ಯೋಚನೆ ಮಾಡಬೇಡ, ನೀನು ಬೇಕಾದ ಕೇಳು, ಬೇಕಾದ ಆಯುಧ ತಗೋ, ನಾ ಐದು ಜನದಲ್ಲಿ ಒಬ್ಬನ ಜೊತೆ ಮಾತ್ರ ಯುದ್ಧ ಮಾಡು ಸಾಕು, ಎಲ್ಲರ ಮೇಲೆ ಯುದ್ಧ ಮಾಡು, ಐದು ಜನ ಮೇಲೆ ಕೂಡ ಅಲ್ಲ, ಸೈನ್ಯ ಬಿಟ್ಟು ಬರ್ತೇವಲ್ಲ, ಒಬ್ಬನ ಮಾತ್ರ ಆರಿಸ್ಕೋ, ಯಾರನ್ನ ಬೇಕಾದ್ರೂ ಆರಿಸ್ಕೊ, ಐದು ಜನದಲ್ಲಿ ಯುದ್ಧ ಮಾಡು, ಒಬ್ಬನ ಮಾತ್ರ ಆರಿಸ್ಕೊಳ್ಳೋದು, ಯುದ್ಧ ಮಾಡಿಬಿಡೋದು, ನೀನು ಗೆದ್ರೆ ಎಲ್ಲ ರಾಜ್ಯ ನಿಂದು, ಸೋತ್ರೆ ಸತ್ತರೆ ನಮ್ಮದಷ್ಟೇನೆ, ಮತ್ತಿಲ್ಲ ಮತ್ತೆ ಇನ್ನೊಂದು ಬರೋದಿಲ್ಲ, ಮತ್ತೆ ಒಂದು ಒಂದೇ ಸರ್ತೆ ಅಷ್ಟೇ, ಮತ್ತೆ ಸೆಕೆಂಡ್ ಮ್ಯಾಚು ಥರ್ಡ್ ಮ್ಯಾಚು ಯಾವುದಿಲ್ಲ, ಒನ್ಸ್ ಫಾರ್ ಆಲ್ ಮುಗಿದೋಗುತ್ತೆ, ನೀನು ಗೆದ್ರೆ ಅಲ್ಲ ನಿನ್ನದು, ಎಲ್ಲ ಹೋದ್ರೆ ನಮ್ಮದು ಅಂತ ಹೇಳಿದ ತಕ್ಷಣ ದುರ್ಯೋಧನ ಯೋಚನೆ ಮಾಡ್ತಾ ಮಾಡ್ತಾ ಆಯ್ತು, ನನಗೆ ಗದಾ ಆಯುಧ ಬಹಳ ಇಷ್ಟ, ಗದಾ ಗದೆ ತಗೊಳ್ತೀರಿ ಅಂತ ಹೇಳಿದ್ದೇನೆ ಅಂತ, ಆಯುಧ ಗದೆಯಾಗಬೇಕು, ಆಯ್ತು ಕವಚ ಎಲ್ಲ ಕೊಡ್ತೀರಿ ಅಂತ ಕೊಟ್ರಂತೆ. ಯಾರನ್ನ ಆರಿಸ್ಕೋತೆ, ಐದು ಜನ ಆರಿಸ್ಕೋ ಅಂತ ಹೇಳಿದ ತಕ್ಷಣ ಧರ್ಮರಾಜ ಭೀಮಸೇನ ಆರಿಸ್ಕೋತೇರಿ ಅಂತ ಹೇಳಿದನಂತೆ. ತಕ್ಷಣ ಭೀಮಸೇನ ಬಂದನಂತೆ. ಆಗ ಕೃಷ್ಣ ಮಾತಾಡ್ತಾನೆ, ಧರ್ಮರಾಜ ಏನಿನ ಅವಸ್ಥೆ ಎಂದು ಕೇಳುತ್ತಾನೆ. ಅವತ್ತೆಂದು ಜೂಜಾಡಿದ್ದಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಜೂಜಾಟ ಶುರು ಮಾಡಿಬಿಟ್ಟಿಲ್ಲ ಅಂತ ಹೇಳುತ್ತಾರೆ. ಮತ್ತೊಮ್ಮೆ ಜೂಜಾಟ ಮಾಡಿದೆಯಲ್ಲ, ಏನ್ ಜೂಜಾಟ ಅಂತ ಕೇಳಿದ್ರೆ, ಈ ದೊಡ್ಡ ಮನುಷ್ಯ ಹೇಳಿಬಿಟ್ಟು ಯಾರು ಆರಿಸ್ಕೋ ಅಂತ ಕೇಳಿಬಿಟ್ಟು ನಿನ್ನ ಆರಿಸ್ಕೊಂಡ್ರೆ ಗತಿ ಏನಾಗಿತ್ತು ಅಂತ ಹೇಳ್ತಾರೆ. ನಿನ್ನ ಆರಿಸ್ಕೊಂಡು ಏನು ಗತಿ ಆಗುತ್ತೆ, ಅರ್ಜುನ್ ಆರಿಸ್ಕೊಂಡು ಏನಾಗುತ್ತೆ, ನಗರಸಭೆ ಏನು ಮಾಡ್ತಾರೆ, ಪಾಪ ನಿಮ್ಮ ಪುಣ್ಯ ಭೀಮನ ಆರಿಸಿಕೊಂಡಿದ್ದಾನೆ, ನಿಮ್ಮನ್ನ ಆರಿಸಿಕೊಂಡಿದ್ರೆ ಮತ್ತೆ ಚಾನ್ಸ್ ಕೂಡ ಇಲ್ಲ, ಇಷ್ಟೊತ್ತು ಮಾಡಿದ್ದೆಲ್ಲ ಹಾಳು ಮಾಡ್ಬಿಡುತ್ತೆ, ಕೊಡೆಯ ಆತ್ಮ ಸೋತ್ರ ಹಾಗೋ ಹಾಗೆ ಎಲ್ಲ ಕೊಡೆ ಆಡ್ತ ಎಲ್ಲ ಗುಣಸಭೆಯಿಂದ ಸೋತು ಬಿಟ್ರೆ ಹಾಗೆ ಮಾಡ್ಕೋತಾ ಇದೆಯಲ್ಲ ಅಯ್ಯ, ಏನ್ ನಿನ್ನ ಅವಸ್ಥೆ ಎಂದು ಕೇಳಿದ್ರೆ ಅಂತ. ಕೃಷ್ಣ ನೀನು ಇದೆಯಲ್ಲ ಏನೋ ಮಾತಾಡ್ತೀವಿ ಅದಕ್ಕೆ ಅಂತ ಹೇಳುತ್ತಾನೆ. ಕೃಷ್ಣ ಇದ್ದವನ ಮುಗಿದು ಭತ್ತ ಸರಿಯಾಗಿ ಮಾತಾಡ ದೇವರು ಮಾಡಿ ಇವನಿಗೇನು ಹೀಗೆ ಮಾತಾಡಿದ್ರೆ ಆ ಕಡೆಯಿಂದ ಭೀಮನ್ನ ಆಶೀರ್ವಾದ ಮಾಡ್ತಾನೆ ಕೃಷ್ಣ, ಅದು ಬಹಳ ಇಂಪಾರ್ಟೆಂಟ್, ಬುದ್ಧಿ ಪ್ರೇರಕ, ಅದಕ್ಕೆ ನಾವು ತಪ್ಪು ಮಾಡಿದ್ರು ದೇವರು ಕೊಡು ಸರಿ ಮಾಡಿಸಿಬಿಡ್ತಾನೆ ಅಂತ ಸಾಕ್ಷಿ ಅದು. ಅದಕ್ಕೆ ಗಾಯತ್ರಿ ಮಂತ್ರ ಅಂದ್ರೆ ಆ ಶಕ್ತಿ ಕೊಡತಕ್ಕಂಥ ಮಂತ್ರ, ಧಿಯೋ ಯೋನಃ ಪ್ರಚೋದಯ. ಪರಮಾತ್ಮ ನಮ್ಮ ಬುದ್ಧಿ ಪ್ರೇರೇಪಣೆ ಮಾಡ್ತಾನೆ ಅಷ್ಟೇ ಅಲ್ಲ, ಎಲ್ಲರ ಬುದ್ಧಿನೂ ಪ್ರೇರೇಪಣೆ ಮಾಡ್ತಾನೆ, ಆದ್ರಿಂದ ನಾವೇ ತಪ್ಪು ಮಾಡಿದ್ರೆ ಇನ್ನೊಂದು ಕಣ್ಣಿನ ಸರಿ ಮಾಡಿಸಿಬಿಡ್ತಾನೆ. ಆದ್ದರಿಂದ ನಾವು ದೇವರನ್ನು ಸದಾಕಾಲ ನಂಬಿ ಬದುಕೋದನ್ನು ಕಲಿಬೇಕೇ ಹೊರತು ನಾವು ಬುದ್ಧಿವಂತರು ನಾವು ಉದ್ಧಾರವಾಗ್ತೇವೆ ಅಂದ್ರೆ ಅರ್ಥ ಇಲ್ಲ. ದೇವರನ್ನು ನಂಬಿದ್ದೇ ದೇವರು ಒಳ್ಳೇದು ಮಾಡ್ತಾನೆ, ಆ ಭಾವನೆ ಇರಬೇಕು ನಮಗೆ. ಆಗ ನಿಜವಾದ ಅರ್ಥದಲ್ಲಿ ಶಾಸ್ತ್ರ ಅಂದ್ರೆ ಅದು, ನಾವು ಅಂತ ಅಹಂಕಾರ ಪಟ್ಟರೆ ಸೋಲು ಖಚಿತ, ಎಲ್ಲ ದೇವರ ಮೇಲೆ ಭಾರ ಹಾಕಿದರೆ ಗೆಲುವು ಅತ್ಯಂತ ಖಚಿತ. ಆ ತತ್ವ ಹೇಳೋದಕ್ಕೆ ಇವತ್ತು ಮಹಾಭಾರತ ರಾಮಾಯಣ ಎಲ್ಲ ಶಾಸ್ತ್ರ ಹೊರಟಿರೋದು, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಭಾತೃಗತಿ, ದೇವರು ಸರ್ವೋತ್ತಮ ಅಂತ ಹೇಳೋದೇ ಶಾಸ್ತ್ರಗಳ ಸಾರ ಅಂತ ಹೇಳೋದು ದೃಷ್ಟಾಂತ. ಅಲ್ಲಿ ಒಂದು ಘಟ್ಟ ಬಂತಂತೆ, ಮುಂದೇನಾಗುತ್ತೆ ಬಹಳ ಇಂಟ್ರೆಸ್ಟಿಂಗ್. ಅದು ಮುಂದೆ ಹೇಗೆ ಯುದ್ಧ ನಡೆಯುತ್ತೆ ಎಂಬ ದೊಡ್ಡ ವಿಚಾರ. ನಾಳೆ ದಿವಸ ಭೀಮ ದುರ್ಯೋಧನರ ಯುದ್ಧ, ಮಹಾಭಾರತದ ಅತ್ಯಂತ ಕೊನೆಯ ಘಟ್ಟ, ಬಹಳ ಮುಖ್ಯವಾದ ಘಟ್ಟ. ಇಷ್ಟು ದಿವಸ ಉಪನ್ಯಾಸ ಮನೆ ತೊಂದರೆ ಮಾಡ್ತಿದ್ದಿಲ್ಲ, ಈ ತೊಂದರೆ ಮಾಡುತ್ತೆ ಯಾಕೋ, ದುರ್ಯೋಧನ ಕಲಿ ಅವಂದೇ ಸುಳಿಡ್ತಾನೆ, ತಾನು ಸಾಯಿಸೋ ಡಿಲೆ ಆದ್ರೂ ಆಗಲಿ ಅಂತ, ಅವನಿಗೆ ಸಾಯದು ಬದುಕೋದಕ್ಕೆ ಚಾನ್ಸ್ ಇಲ್ಲ ಅವನಿಗೆ, ಸೊ ಡಿಲೆ ಆದ್ರೂ ಆಗಲಿ, ಮ್ಯಾಚ್ ಒಂದು ರೈನ್ ವಾಶ್ ಆಗಲಿ ಯೋಚನೆ ಮಾಡ್ತಾರೆ. ಇನ್ನ ಇಂಡಿಯಾ ಸೋಲ ಹೊತ್ತಿ ಬಂದ ಮಳೆ ಆದ್ರೂ ಬಂದು ಕಾಪಾಡಲಿ ಅಂತಾರಲ್ಲ ಆಟ ಇತ್ತು, ಅದೊಂದು ತಂತ್ರ ಅದು ಒಂದು. ಅದರಿಂದ ಯುದ್ಧ ಆದ್ರೆ ಏನು ಆಶ್ಚರ್ಯ ಇಲ್ಲ, ಆದರೆ ಅವನು ಸಾಯೋದು ಖಚಿತ. ಆದ್ದರಿಂದ ನಾಳೆ ದಿವಸ ಭೀಮದುರ್ಗ ಯುದ್ಧ ಹೇಗೆ ನಡೆಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಪಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಯುತಕಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಧ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವ ಕೌರವರ ಯುದ್ಧದ ಕೊನೆಯ ಹಂತ ತಲುಪಿದೆ, 18ನೇ ದಿವಸ ಮಧ್ಯಾಹ್ನದವರೆಗೆ ನಡೆದ ಯುದ್ಧದೊಳಗೆ ಶಲ್ಯರಾಜನ ಸೇನಾಧಿಪತ್ಯದಲ್ಲಿ ಕೌರವರು ಯುದ್ಧವನ್ನು ಮಾಡುತ್ತಾರೆ, ಆ ಸಮಯದಲ್ಲಿ ಶ್ರೀಕೃಷ್ಣ ರಕ್ಷಿತರಾದ ಪಾಂಡವರು ಭೀಮಸೇನನ ನೇತೃತ್ವದಲ್ಲಿ ಯುದ್ಧವನ್ನು ಮಾಡುತ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಶಲ್ಯರಾಜನ ಪರಾಕ್ರಮವನ್ನೆಲ್ಲ ಭೀಮಸೇನ ಭಗ್ನಗೊಳಿಸಿಬಿಟ್ಟು ಧರ್ಮರಾಜನಿಗೆ ಸಂಹಾರ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವನ 3 ರಥಗಳನ್ನು ಸತತವಾಗಿ ಮುರಿದಾಕಿ ಅವನ ಕವಚವನ್ನು ಧ್ವಜಾದಿಗಳನ್ನು ಕತ್ತರಿಸಿಬಿಟ್ಟು ಶ್ವಾಸ ಮಾತ್ರ ಅವಶಿಷ್ಟಂ ತನ್ ಬರೀ ಉಸಿರು ಮಾತ್ರ ಆದ ಹಾಗೆ ಮಾಡಿ ಮುಂದೆ ಕಳಿಸಿಕೊಟ್ಟಾಗ ಕೇವಲ ಮುಷ್ಟಿ ಮುದ್ಯಮ್ಯ ರಥ ಕುದುರೆ ಏನೂ ಇಲ್ಲದೇ ಇದ್ದಂತಹ ಶಲ್ಯರಾಜ ಮುಷ್ಟಿಯಿಂದ ಹೊಡಿಲಿಕ್ಕೆ ಅಂತ ಹೋಗ್ತಾನೆ. ಧರ್ಮರಾಜ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿ ಶಲ್ಯರಾಜನನ್ನು ಸಂಹಾರ ಮಾಡ್ತಾನೆ. ಸತ್ಯ ಧರ್ಮರಥ ಶಲ್ಯ ಇಂದ್ರಸ್ಯ ಅತಿಥಿತಾಮಗಾತ್. ಸತ್ಯ ಧರ್ಮಗಳಲ್ಲಿ ನಿರತನಾಗಿ ಬದುಕಿದ್ದರಿಂದಾಗಿ ಶಲ್ಯರಾಜನಿಗೆ ದುರ್ಗತಿಯಾಗಲಿಲ್ಲ, ಒಳ್ಳೆ ಸದ್ಗತಿಯಾಯಿತು, ಇಂದ್ರಲೋಕಕ್ಕೆ ಹೊರಟ ಅನ್ನೋದನ್ನು ತಿಳಿಸ್ತಾರೆ. ಈ ಮಾತಿನಿಂದ ಪಾಂಡವರ ಕಡೆ ಯಾರ್ಯಾರು ಇದ್ರು ಅವರೆಲ್ಲ ಸದ್ಗತಿ ಹೋದರು, ಆ ಬಗ್ಗೆ ವಿವಾದವೇ ಇಲ್ಲ. ದುರ್ಯೋಧನಾದಿಗಳಲ್ಲಿ 199 ಪಾಲು ಜನ ದುರ್ಗತಿ ಹೋದವರೇ, ಅದು ಸಾಮಾನ್ಯ ದುರ್ಗತಿಗೂ ಅಲ್ಲ, ಅಂಧಂತಮಸ್ಥನಂತ ದುರ್ಗತಿಗೆ ಹೋದವರು. ಆದರೆ ಅದರಲ್ಲಿ ಯಾರು ಯೋಗ್ಯರಿದ್ದರಲ್ಲ, ಭೀಷ್ಮರು, ದ್ರೋಣರು, ಕರ್ಣ, ಬಾಲ್ಯಕ ರಾಜ, ಭೂರಿಶ್ರವಸ್ಸು, ಭೂರಿ, ಶಲ, ಸೋಮದತ್ತ, ಈ ಕಡೆಗೆ ಶಲ್ಯರಾಜ, ಇಂಥವರೆಲ್ಲ ಯೋಗ್ಯರಿವೆ. ಅವರು ದೇವತೆಗಳಾದ್ದರಿಂದ ಅವರ ಉದ್ದೇಶ ಪಾಂಡವರನ್ನು ವಿರೋಧ ಮಾಡೋದಾಗಿರಲಿಲ್ಲ. ಪ್ರಾರಬ್ಧವಶಾತ್ ಆ ಕಡೆ ಸೇರಿದ್ರು. ಅವರ ಜೀವನ ಪೂರ್ತಿ ಸತ್ಯ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಿದ್ದರಿಂದ ಅವರ ದುರ್ಗತಿ ಆಗಲಿಲ್ಲ ಅಂತ ಹೇಳುತ್ತಾ, ಯಾವುದೋ ಒಂದು ಕಾರಣದಿಂದ ದುಷ್ಟಪಕ್ಷದಲ್ಲಿದ್ದರೂ ಕೂಡ ಅದಕ್ಕೆ ಲೇಪ ಹೊಂದದಂತೆ ಇದ್ದರೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅನ್ನೋ ತತ್ವವನ್ನು ಶಲ್ಯರಾಜನ ವಿಶೇಷವಾದಂತಹ ಪ್ರಸಂಗದಿಂದ ತಿಳಿಯಲಿಕ್ಕೆ ಸಾಧ್ಯ ಇದೆ. ಮುಂದೆ ಸುಶರ್ಮಾದಿ ಸಂಸಪ್ತಕರನ್ನು ಅರ್ಜುನ ಸಂಹಾರ ಮಾಡ್ತಾನೆ, ಉಳಿದ ಕೌರವರನ್ನು ಭೀಮಸೇನ ಸಂಹಾರ ಮಾಡ್ತಾನೆ, ನಕುಲ ಸಹದೇವರಲ್ಲಿ ಸಹದೇವ ಶಕುನಿ ಮತ್ತು ಅವನವಾಗ ಉಲೂಕ ಇಬ್ಬರನ್ನೂ ಸಂಹಾರವನ್ನು ಮಾಡುತ್ತಾನೆ. ಅಲ್ಲಿಗೆ ದೊಡ್ಡ ಘಟ್ಟ ಮುಕ್ತಾಯವಾಯಿತು. ಮುಂದೆ ದುರ್ಯೋಧನ 3 ಬಾರಿ ಬರುತ್ತಾನೆ, ರಥದಲ್ಲಿ ಕೂತು 1 ಸಲ, ಆನೆ ಮೇಲೆ ಕೂತು 1 ಸಲ, ಕುದುರೆ ಮೇಲೆ ಕೂತು 1 ಸಲ. 3 ಸಲ ಬಂದಾಗಲೂ ಅರ್ಜುನಾದಿಗಳನ್ನು ಸೋಲಿಸಿಬಿಡ್ತಾನೆ, ಆದರೆ ಭೀಮನಿಂದ ಸೋತು ಹೋಗ್ತಾನೆ. 3 ಸಲವೂ ಭೀಮ ಆತನನ್ನು ಸೋಲಿಸಿಬಿಟ್ಟು ಅವನ ಕೊನೆಯ ರಥ ಹೋಯಿತು, ಕೊನೆಯ ಆನೆ ಹೋಯಿತು, ಕೊನೆಯ ಕುದುರೆನೂ ಹೋಯಿತು, ಆಯುಧಗಳು ಹೋದವು, ಪತಾಕೆ ಸಾರಥಿ ಯಾರೂ ಇಲ್ಲ, ಅನಾಥನಾಗಿ ಹೋಗ್ತಾ ಇದ್ದಾನೆ. ಕೊನೆಗೆ ತನ್ನ ಸಮಾನ ಇಲ್ಲ ಅಂತ ಮೇಲೆ ದುರ್ಯೋಧನನಿಗೆ ಹೇಳೋರು ಕೇಳೋರು ದಿಕ್ಕಿಲ್ಲ ಅಂತಕ್ಕ ದುರವಸ್ಥೆಯನ್ನು ಹೊಂದಿದ. ಅಷ್ಟೆಲ್ಲ ಇದ್ದಿದ್ದು ಕೂಡ ದಕ್ಕಲಿಲ್ಲ, ದೇವರಿಗೆ ವಿರೋಧವಾಗಿ ನಿಂತಿದ್ದರ ಫಲ ಎಲ್ಲ ಕರ್ಕೊಂಡು ಬಿಡ್ತಾನೆ ಅಂತ ಹೇಳುತ್ತಾನೆ. ಮುಂದೆ ಅವನು ಗದೆಯನ್ನು ತಗೊಂಡು ದ್ವೈಪಾಯನಸ್ಯ ಗುರು ಸರೋ ವಿವೇಶ, ದ್ವೈಪಾಯನ ಸರೋವರ ಅನ್ನೋ ಸರೋವರಗಳು ಪ್ರವೇಶ ಮಾಡಿ ಅಲ್ಲಿ ಜಲಸ್ತಂಭನ ವಿದ್ಯೆಯಿಂದ 7 ದಿವಸಗಳ ಕಾಲ ನೆಲೆಸಿ ಮಂತ್ರ ದುರ್ವಾಸಸ ದತ್ತಾಹ ಮೃತ ಸಂಜೀವನ ಪ್ರದಾಹ, ದುರ್ವಾಸ ಹೇಳಿಕೊಟ್ಟಿದ್ದ ಮಂತ್ರಗಳೆಲ್ಲ ಸತ್ತವನ್ನು ಬದುಕತಕ್ಕಂಥ ಮಂತ್ರಗಳು. ಜೊತೆಗೆ ಬದುಕಿದವರು ಮತ್ತೆ ಸಾಯ್ತಿರಲಿಲ್ಲ, ಶುಹು ಅವಧ್ಯಾಸ್ತತೆ ಪುನಃ ಅಂತ ಮಂತ್ರಗಳ ಜಪ ಮಾಡ್ತಾ ಕೂಡ್ತಾನೆ. ಅಷ್ಟೊತ್ತಿಗೆ ಅಶ್ವತ್ಥಾಮರೆಲ್ಲ ಬರ್ತಾ ಇದ್ದು ಮಾತಾಡ್ತಾ ಇದ್ದಾಗ ಪಾಂಡವರ ಕಡೆಯ ದಸ್ತರು ಹೋಗಿ ಭೀಮಸೇನಾದಿಗಳಿಗೆ ತಿಳಿಸ್ತಾರೆ. ಅವರು ಸ್ವತಃ ಇದೆಲ್ಲ ಬಲ್ಲವರಾದರೂ ಕೂಡ ಅವರ ಮಾತು ಕೇಳಿದಾಗ ಬಂದ ಬರ್ತಾರೆ. ಅವರಿಗೆ ದುರ್ಯೋಧನ ಅಷ್ಟರಿಂದ ನಡ್ಕೊಂಡು ಯಥಾರ್ಥ ಕಾಲ ಜಪ ಮುಂದುವರ್ಸಕ್ಕೆ ಹೋಗ್ತಾನೆ. ನೋಡಿ, ಮಂತ್ರಗಳು ದುರ್ವಾಸರು ಕೊಟ್ಟಿದ್ದು, ದ್ವೈಪಾಯನ ಸರೋವರಂತಹ ಒಳಗೆ ಕೂತ್ಕೊಂಡು ಮಾಡ್ತಿದ್ದಾನೆ. ಒಂದಕ್ಕಿಂತ ಒಂದು ಪ್ಲಸ್ ಪಾಯಿಂಟ್ಗಳೇ. ಆದರೆ ಉದ್ದೇಶ ಮಾತ್ರ ಪಾಂಡವರ ವಿರೋಧ ಮಾಡೋದಾದ್ರಿಂದ ಅದಕ್ಕೆ ಪೂರ್ತಿ ಆಗಲೇ ಇಲ್ಲ. ಆದ್ದರಿಂದ ನಾವು ಗುರಿ ಒಂದು ಸರಿ ಇಲ್ಲದೆ ಹೋದರೆ ಎಂಥ ಸಾಧನೆಗಳು ಕೂಡ ನಿರರ್ಥಕವಾಗ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಹಾಗೇನಾಗಿದೆ ಇದೆಲ್ಲ, ಈ ಪಂಪ ಎಲ್ಲ ಬರೀಬೇಕಾದ್ರೆ ದುರ್ಯೋಧನ ಸಮಯದಲ್ಲಿ ಭೀಷ್ಮರ ಹತ್ರ ಹೋದನಂತೆ, ಭೀಷ್ಮರನ್ನು ಭಾರಿ ಕೇಳಿಕೊಂಡಂತೆ. ಆಗ ಭೀಷ್ಮರು ಮಂತ್ರೋಪದೇಶ ಮಾಡಿದರಂತೆ. ಆ ಮಂತ್ರಗಳನ್ನು ಕಲಿತು ಜಲಸ್ತಂಭನ ವಿದ್ಯೆಯಿಂದ ಅವನು ಸತ್ತೋರ ಬರುತ್ತಕ್ಕೆ ಅಂತ ಹೇಳಿ ವೈಶಂಪಾಯನ ಸರೋವರಕ್ಕೆ ಹೋದ ಅಂತ ಹೇಳಿದ್ದಾನೆ. ಎಲ್ಲ ಕಲ್ಪನೆಗಳು ನಿನ್ನ ಹೇಳಿದಾಗ ವೈಶಂಪಾಯನ ಸರೋವರ ಅಲ್ಲ, ದ್ವೈಪಾಯನ ಸರೋವರ. ಅದರ ಜೊತೆಗೆ ಭೀಷ್ಮರು ಹೇಳಿದ ಮಂತ್ರಗಳೆಲ್ಲ ದುರ್ವಾಸ ಹೇಳಿದ ಮಂತ್ರಗಳು ಎಲ್ಲ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದು ಮೂಲ ಮಹಾಭಾರತವನ್ನು ಗಮನಿಸ್ತಾ ಹೋಗಿದ್ದಕ್ಕಾದ ಅನಾಹುತ ಅನ್ನೋದನ್ನು ಮರೆಯಬಾರದು ನಾವು. ಇದರ ದುಷ್ಪರಿಣಾಮವನ್ನು ಅಲ್ಲಿ ಕಾಣುತ್ತೇವೆ. ಹೀಗಾಗಿ ಕೊನೆಗೆ ವಿಚಿತ್ರವಾದಂಥ ಸನ್ನಿವೇಶ ಒದಗಿದೆ. ಆ ಸುಳ್ಳುಗಳನ್ನು ಅವರು ಬರೆದು ಏನು ಸಾಧನೆ ಮಾಡಿದ್ದು, ಏನು ಪ್ರಯೋಜನ, ಇಷ್ಟೆಲ್ಲ ಕಲ್ಪನೆ ಮಾಡಿ ಏನು ಉಪಯೋಗ ಆಯ್ತು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಭೀಷ್ಮರ ಬಗ್ಗೆ ಒಂದು ಆರೋಪ ಮಾಡಿದಾಗ ಆಯ್ತು. ಅವರು ಸರಮಂಚಿನ ಮಲಗಿದ್ರೂ ಕೂಡ ದುರ್ಯೋಧನರು ಇನ್ನೂ ಉಪದೇಶ ಮಾಡೋ ಬುದ್ಧಿ ಇಟ್ಕೊಂಡಿದ್ದಾರೆ ಅಂದರೆ ಅವರು ಆ ಕಾಲಕ್ಕೂ ಕೂಡ ಇದು ತಪ್ಪು ಮಾಡ್ತಾರೆ ಅಂತ ಆಗುತ್ತಷ್ಟೆ. ಹಾಗೆ ಮಾಡಿಲ್ಲ ಅವರು, ಸುಮ್ಮನೆ ಕಲ್ಪನೆ ಮಾಡಿ ಆ ತಪ್ಪನ್ನು ಮಾಡಿಸ್ತಿದ್ದಾನಾದ್ರಿಂದ ಇಂಥ ಕವಿಗಳ ಕಲ್ಪನೆ ದೊಡ್ಡ ದೊಡ್ಡ ಪಾತ್ರಗಳಿಗೆ ಕಳಂಕ ತಂದುಕೊತಕ್ಕಂಥ ವ್ಯರ್ಥ ಪ್ರಯತ್ನಗಳೇ ಹೊರತು ಸಾರ್ಥಕ ಪ್ರಯತ್ನಗಳಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸರಿ. ಹಾಗೇನಾಗಿದೆ ನಿಜವಾಗಲಿರದಿದ್ದು ಹೀಗೆ. ಆಗ ಪಾಂಡವರು ಬರ್ತಾರೆ, ಕೃಷ್ಣನ ಅಪ್ಪಣೆ ಇದ್ದು ಧರ್ಮರಾಜ ಕರೀತಾನೆ. ದುರ್ಯೋಧನ ಹೊರಗೆ ಬಾ ಅಂತ ಕರೆದರೆ ದುರ್ಯೋಧನ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಮಂತ್ರ ತಪ್ಪಾರದು, ಅದು ಅವನಿಗೆ ಹೊರಗೆ ಬಂದರೆ ಹೊರದಾಗಿ ಬಿಡ್ತಾರೆ, ಮಂತ್ರಗಳ ಜಪ ನಿಂತು ಹೋಗಿಬಿಡುತ್ತೆ. ಅದನ್ನು ಬಿಟ್ಟುಕೊಡದಂತೆ, ನನಗೇನು ಬೇಕಿಲ್ಲ, ಎಲ್ಲರೂ ಹೊರಟೋಗಿದ್ದಾರೆ, ನೀವೇ ರಾಜ್ಯ ತಗೊಂಡು ಬಿಡಿ ಅಂತ ಹೇಳಿ ಭಾಳ ಪರ್ಮಿಷನ್ ಕೊಟ್ಟಾಗ. ಸೋತು ಮೇಲೆ ಪರ್ಮಿಷನ್ ಕೊಡೋದೇನಮ್ಮಂತೆ, ಸೋತು ನೀವೇ ಗೆದ್ದಿನ ಒಪ್ಕೊಂಡ್ಬಿಟ್ಟೆ ಅಂತ ಹೇಳಿ ಒಪ್ಪಿಕೊಳ್ಳೋ ಬೇರೆ ದಾರಿನೇ ಇಲ್ಲ ಅವನಿಗೆ. ಈ ಮಧ್ಯೆ ಏನು ಪ್ರಯೋಜನ ಇಲ್ಲ, ಆತ ನಾಟಕದ ಮಾತನ್ನು ನಾಡ್ತಾನೆ. ಅಂದರೆ ಕಲಿಯುಗದಲ್ಲಿ ಜನ ಸರೆಂಡರ್ ಆಗಬೇಕಾದ್ರೆ ಯಾವ ರೀತಿ ವರ್ತಿಸ್ತಾರೆ ಅಂತ ಸಾಕ್ಷಿ. ತಪ್ಪು ಮಾಡಿದವನು ಏನೋ ಮಹಾ ಉಪಕಾರ ಮಾಡಿದಾಗ ಮಾಡಕ್ಕೆ ಹೊರಟಿದ್ದಾನೆ. ಆಗ ಹೇಳ್ತಾನೆ, ಎಂಥವನು ನೀನು, ಇಡೀ ರಾಜ್ಯ ಬಿಟ್ಟು ಬಿಡ್ತೀಯಾ, ನಿಮ್ಮ ಮಾತ್ರ ನಮ್ಮಲೇ ಸಾಧ್ಯ ಉಂಟಾ ಧರ್ಮರಾಜ ಕೇಳ್ತಾನೆ. ನೀನು ಕೃಷ್ಣನ ಸಂಧಾನ ಸಮಯದೊಳಗೆ ಏನಂತ ಹೇಳಿದವನು ನೀನು, ಅರ್ಧ ರಾಜ್ಯ ಕೊಡೋದಿಲ್ಲ, 5 ಗ್ರಾಮನೂ ಕೊಡೋದಿಲ್ಲ, ಅಷ್ಟೇ ಅಲ್ಲ ಸೂಚ್ಯಗ್ರ ವಿದ್ಯಾಂ ಭುವಂ, ಸೂಜಿ ಮನೆಯಿಂದ ಶುಚಿತಕ್ಕಂಥ ಜಾಗನೂ ಕೊಡೋದಿಲ್ಲ ಅಂತ ಹೇಳಿದವನು, ಇಡೀ ರಾಜ್ಯ ಧರ್ಮ ಕೊಡ್ತೇನೆ ಯಾರು ನಂಬ್ತಾರೆ ಅಂತ ಹೇಳ್ತಾನೆ. ಇಡೀ ರಾಜ್ಯವನ್ನು ಧರ್ಮ ಕೊಡ್ತೇನೆ ಯಾರು ನಂಬಲಿಕ್ಕಾಗೋದಿಲ್ಲ, ಶುದ್ಧ ಮೋಸ ಇದೆ. ಅದರ ಜೊತೆಗೆ ನೀನೇನೇ ಮಾಡು, ಹಾಗೆಲ್ಲ ದಾನಗಿರ ತಗೊಳ್ತಕ್ಕಂಥ ನಮ್ಮ ಪದ್ಧತಿ ಅಲ್ಲ. ಈ ಮಾತನ್ನು ಕರ್ಣ ಹೇಳಬೇಕಾಗಿತ್ತು, ಹೇಳಿರಲಿಲ್ಲ. ದುರ್ಯೋಧನ ಅಂಗರಾಜ್ಯ ಕೊಟ್ಟಾಗ ಕರ್ಣ ಹೇಳಬೇಕಾಗಿತ್ತು, ನನಗೆಲ್ಲ ಧರ್ಮದ ರಾಜ್ಯ ಬೇಕಾಗಿಲ್ಲ, ನಾನು ಸ್ವಂತ ಬಲದ ಸಂಪಾದನೆ ಮಾಡ್ತೇನೆ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳದೆ ಹೋದ ಕರ್ಣ ಕ್ಷತ್ರಿಯ ಧರ್ಮವನ್ನು ಕಳ್ಕೊಂಡು ಬಿಟ್ಟ. ಇಲ್ಲಿ ಹಾಗೆ ಧರ್ಮರಾಜನ ಮಾತನ್ನ ಇವನು ದುರ್ಯೋಧನ ಪ್ರತಿಯಾಗಿ ಮಾತಾಡಿದಾಗ ಧರ್ಮರಾಜ ಒಪ್ಪಲಿಲ್ಲ ಅನ್ನೋದು ಭಾರಿ ವಿಶೇಷ. ಒಪ್ಪಲಿಲ್ಲ, ಯಾಕೆ ಶುದ್ಧ ಧರ್ಮಿಷ್ಠನಾಗಿ ಧರ್ಮರಾಜ ಮಾತಾಡ್ತಾನೆ, ಅದನ್ನು ನನಗೆ ಬೇಕಿಲ್ಲ. ನೀನು ಇಷ್ಟು ಜನಗಳ ಸಾವಿಗೆ ಕಾರಣನಾಗಿದ್ದೀಯಲ್ಲ, ನೀನೊಬ್ಬನು ಬದುಕಿ ಏನು ಮಾಡ್ತಿ ಅಂತ ಕೇಳ್ತಾನೆ. ಇದು ಬಹಳ ಮುಖ್ಯ ಇದೆ. ಎಷ್ಟೋ ಜನ ಇರ್ತಾರೆ ತುಂಬ ಬೇಕಾದವರು ಸತ್ತೋದ್ರು ಬದುಕೋ ಮನಸ್ಸು ಬರೋದಿಲ್ಲ ಅವರಿಗೆ, ಅದು ಅವರಾಗಿ ಸತ್ರು ಕೂಡ ಮನಸ್ಸು ಬರೋದಿಲ್ಲ. ಇವನು ಯೋಚನೆ ಮಾಡಬೇಕಾಗಿತ್ತು, ನನ್ನಿಂದ ಎಷ್ಟು ಜನ ಸತ್ರಲ್ಲ. ಇವನ ತಾನೇ ಹೇಳಿದ್ದಾನೆ, ಮದರ್ಥೇ ತಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಕೊಡ್ತಿದ್ದಾರೆ ಅಂತ ಹೇಳಿದವನು. ಅಷ್ಟು ಜನ ಸತ್ತಾಗ ತಾನೊಬ್ಬನೇ ಬದುಕಕ್ಕೆ ಇಷ್ಟಪಡ್ತಾನೆ ಅಂತ ಸ್ವಾರ್ಥಿ ಅವನು, ತಾನೊಬ್ಬನೇ ಬದುಕಕ್ಕೆ ಇಷ್ಟಪಡ್ತಾನೆ ಮಾತು ಆಡಬಾರದು ಈ ಮಧ್ಯೆ. ಆ ದುರ್ಯೋಧನ ಮಾತು ಅವನಿಗೆ ಇದೆಲ್ಲ ನಾಚಿಕೆ ಇತ್ಯಾದಿಗಳೇನೂ ಇಲ್ಲೇ ಇಲ್ಲ. ಭಗವದ್ಗೀತೆಯಲ್ಲಿ ಬರುತ್ತೆ ಅವರು ದಂಭಮಾನ ಮದಾನ್ವಿತಾಹ, ದಂಭ ಮಾನ ಮದ ಇದರಲ್ಲಿ ತುಂಬಿರ್ತಾರೆ ಹೊರತು ಅವರಿಗೆ ವಿವೇಕಾದಿಗಳು ಇರೋದೇ ಇಲ್ಲ. ಅದರ ಫಲಿತಾಂಶ ಅಂತ ಮಾತಾಡಿದರು ಧರ್ಮರಾಜ ಕೇಳಲಿಲ್ಲ. ನೀನು ಬಾ, ಯುದ್ಧವನ್ನು ಮಾಡು, ನಿನ್ನ ಗೆದ್ದು ರಾಜ್ಯ ತಗೊಳ್ತೇವೆ ಹೊರತು ಈ ಧರ್ಮದ ರಾಜ್ಯ ಬೇಡ ಅಂತ ಹೇಳಿದಾಗ ಅವನು ಹೇಳಿ ನನಗೆ ಅದಿಲ್ಲ ಇದಿಲ್ಲ ಏನೇನು ಹೇಳ್ಕೊಂಡ, ಎಲ್ಲ ಕೊಡ್ತೇವೆ ಬಾ ಅಂತ ಕರೆದಾಗ ಎದ್ದು ಬರ್ತಾನೆ. ಏಕೋಹಂ ವಿವರ್ಮ, ಕವಚ ಇಲ್ಲ, ಸಾರಥಿ ಇಲ್ಲ, ಕುದುರೆ ಇಲ್ಲ, ಏನೇನೂ ಇಲ್ಲ ನನಗೆ, ಕಿರೀಟ ಇಲ್ಲ, ನಾನು ಹೇಗೆ ಯುದ್ಧ ಮಾಡಲಿ ಅಂದರೆ ಯೋಚನೆ ಮಾಡುವಾಗ ಎಲ್ಲ ಕೊಡ್ತೇವೆ ಅಂಥೇಳಿ ಅದನ್ನು ಹೇಳ್ತಾ ಹೇಳ್ತಾ ಧರ್ಮರಾಜ ಹೇಳಿದ, ನೀನು ಇಷ್ಟ ಬಂದ ಆಯುಧ ಕೊಡ್ತೇವೆ ಅಂತ ಹೇಳಿಬಿಟ್ರು. ಭಾರಿ ಖುಷಿಯಾಯಿತು ಅವನಿಗೆ. ಕೊನೆಯದಾಗಿ ಇಷ್ಟ ಬಂದವ್ರ ಜೊತೆ ಯುದ್ಧ ಮಾಡಬಹುದು ಅಂತ ಹೇಳಿಬಿಡ್ತಾನೆ. ಐದು ಜನದಲ್ಲಿ ಯಾರಾದ್ರೂ ಒಬ್ಬನ್ನ ಆರಿಸ್ಕೋ, ಯುದ್ಧ ಮಾಡು, ಗೆದ್ದರೆ ನಿಂದೇ ರಾಜ್ಯ. ಈ ಮಾತು ಹೇಳಿದ ದುರ್ಯೋಧನನಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಾಗಾಯ್ತು. ಈ ಮಧ್ಯೆ ಆ ಹೊತ್ತಿಗೆ ದುರ್ಯೋಧನ ಯೋಚನೆ ಮಾಡಿದನಂತೆ, ಅವನು ನಿಜವಾಗ್ಲೂ ಕೂಡ ಬೇರೆ ಯಾರನ್ನು ನಡೆಸಿಕೊಂಡ್ರೆ ಅವನೇ ಗೆದ್ದು ಬಿಡ್ತಿದ್ದ, ಆದರೆ ದೇವರು ಅವನ ಬುದ್ಧಿಯನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ನಿನ್ನೆ ನೋಡಿದ್ದೇವೆ, ಅವನಿಗೆ ಅನ್ನಿಸ್ತಂತೆ. ಏನನ್ನಿಸ್ತು, ನಾನೀಗ ಬುಡದವರ ಮೇಲೆ ಗೆದ್ದರೆ ನನಗೆ ಕೀರ್ತಿ ಏನೂ ಬರೋದಿಲ್ಲ, ಯೋಚನೆ ಮಾಡ್ತಾನೆ. ಯಾಕೆ ಅವರೆಲ್ಲ ದುರ್ಬಲರು, ನನಗೆ ಹೋಲಿಸ್ತಾ ದುರ್ಬಲರು ಅವರು. ವೀರ್ ಟೀಮ್ ಮೇಲೆ ಗೆಲ್ಲೋದು ದೊಡ್ಡ ಸ್ಥಿತಿ ಅಲ್ಲ, ನಮ್ಮ ಜನಕ್ಕೆ ಅದೊಂದೇ ದೊಡ್ಡ ಸ್ಥಿತಿ, ಬೇರೆ ಚಾನ್ಸ್ ಇರೋದಿಲ್ಲ. ಆದ್ದರಿಂದ ಅದರಲ್ಲಿ ಗೆದ್ದರೆ ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ, ದುರ್ಯೋ ಧರ್ಮರಾಜಾದಿಗಳ ಮೇಲೆ ಗೆದ್ದರೆ ನನಗೆ ಕೀರ್ತಿ ಬರೋದಿಲ್ಲ, ಗೆದ್ದರೆ ಭೀಮನ ಮೇಲೆ ಗೆಲ್ಲಬೇಕು. ಭೀಮನಿಗೆ ಗೆದ್ದರೂ ಕೀರ್ತಿ, ಭೀಮನಿಂದ ಸತ್ರು ಕೀರ್ತಿ. ಯಾಕೆ ಲೂಸಿಂಗ್ ಟು ಎ ಬೆಟರ್ ಟೀಮ್ ಅಂತಾರಲ್ಲ ಹಾಗೆ. ಇವತ್ತು ಭೀಮಸೇನ ಸತ್ರು ಗೌರವ, ಭೀಮಸೇನೆ ಗೆದ್ದರಂತೂ ಭಾರಿ ಗೌರವ. ಇವ್ರನ್ನೆಲ್ಲ ಗೆದ್ದರೂ ಪ್ರಯೋಜನ ಇಲ್ಲ. ದೇವ್ರು ಹೇಗೆ ಬುದ್ಧಿ ಓಡಿಸ್ತಾನೆ, ಅವನು ಬುದ್ಧಿನ ಪ್ರಯೋಜನ ಮಾಡ್ತಾನೆ. ನಿಜವಾಗ್ಲೂ ಇಂಥ ಬುದ್ಧಿವಂತನೇನೋ ಅಲ್ಲ ಅವನು. ಆದರೆ ದೇವ್ ಬುದ್ಧಿ ಕೊಟ್ಟಾಗ ಯೋಚನೆ ಮಾಡಬೇಕು. ಧಿಯೋ ಯೋನಃ ಪ್ರಚೋದಯ. ಇಂಥ ಅವಕಾಶ ಇದ್ದ ಕಾಲಕ್ಕೆ ದುರ್ಯೋಧನ ಈ ನೀತಿಗಾಲ ಯೋಚನೆ ಮಾಡೋಣ ಅಲ್ಲವನು. ದ್ಯೂತ ಆಡಿದ ಮನುಷ್ಯನಿಗೇನು ಪ್ರಿನ್ಸಿಪಲ್ಸ್ ಇರಬೇಕು ಈ ಮಧ್ಯೆ? ದ್ಯೂತ ಆಡಿದ ಮನುಷ್ಯ, ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಪಟ್ಟಂಥ ಪಾಪಿಷ್ಟ, ಅವನಿಗೆ ಇವೆಲ್ಲ ಯಾವ ಪ್ರಿನ್ಸಿಪಲ್ ಇರಬೇಕು ಅದಕ್ಕೆ? ಅದಕ್ಕೆ ದೇವರು ಕೊಟ್ಟ ಏನೇನೋ ಆಗುತ್ತೆ ಚಿಂತನೆ ಅಂತ ಹೇಳ್ತಾರೆ. ದೇವರು ಕೊಟ್ಟ ಏನೇನೋ ಯೋಚನೆ ಮಾಡ್ತಾನೆ ಮನುಷ್ಯ. ಜರಾಸಂಧರ ಹಾಗೆ ಯೋಚನೆ ಮಾಡಿದ್ದ. ಯಾರನ್ನ ಆರಿಸ್ಕೊಳ್ತೀವಿ ಆರಿಸು ಅಂತ ಕೇಳಿದರೆ ಕೃಷ್ಣನ ಆರಿಸಿಕೊಳ್ಳಿಲ್ಲ, ಒಂದೇ ಶ್ಲೋಕಿ ಹೋಗ್ತೇನೆ ಅಂತ ತಿಳ್ಕೊಂಡ. ಅರ್ಜುನ ಆರಿಸಿಕೊಳ್ಳಿಲ್ಲ, ಗೆದ್ದರೆ ಗೌರವ ಬರೋದಿಲ್ಲ ಅಂತ ತಿಳ್ಕೊಂಡ. ಅಲ್ಲೂ ಭೀಮನ್ನ ಆರಿಸಿಕೊಂಡಿದ್ದ. ಅಂದರೆ ಜರಾಸಂಧನ ಸೈಕಾಲಜಿ, ದುರ್ಯೋಧನ ಸೈಕಾಲಜಿ ಎರಡು ಒಂದೇ ಆಗಿತ್ತು. ಇದು ನಾವು ಉಳಿದವರು ದುರ್ಬಲರು, ಗೆದ್ದು ಪ್ರಯೋಜನ ಇಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾಹ ವಿವಾದ ಎರಡು ಸಮಸಮ ಇದ್ದವರಿಗೆ ಶೋಭಿಸುತ್ತದೆ ಹೊರತು ಹೆಚ್ಚು ಕಡಿಮೆ ಇದ್ರೆ ಆಗೋದಿಲ್ಲ. ಈ ಮಾತಾಡ್ತೀವಿ ಇವತ್ತು ವಿವಾಹದಲ್ಲಿ ಉಳ್ಕೊಳ್ತೇವೆ ಹೊರತು ವಿವಾಹದಲ್ಲಿ ಉಳ್ಕೊಳ್ಳಿಲ್ಲ ವಿಚಾರ. ಕಣ್ಣವೇ ಜಗಾಗುತ್ತಾನೆ. ವಿವಾಹ ಮಾತ್ರ ಸಮಾನ ಸ್ಕಂದರಲ್ಲಿ ಆಗಬೇಕು ಅಂತ ಇಷ್ಟಪಡ್ತಾನೆ ಸಾಮಾನ್ಯವಾಗಿ. ಆದರೆ ವಿವಾದ ಹಾಗೆ ನಡೀಬೇಕು. ಇವತ್ತು ಸಮಬಲದ ವಿದ್ವಾಂಸರಲ್ಲಿ ವಾಕ್ಯಾರ್ಥ ನಡೆದ ಕುತೂಹಲ ಇರುತ್ತೆ. ಇಲ್ಲಿ ಪ್ರೊಫೆಸರ್ಗೂ ಸ್ಟೂಡೆಂಟ್ಗೂ ವಾಕ್ಯಾರ್ಥ ಅಂದ್ರೆ ಯಾರು ಬರೋದೇ ಇಲ್ಲ. ಅದು ಪಾಠ ಅಂತಾರೆ, ವಾಕ್ಯಾರ್ಥ ಅಂತ ಕರೆಯೋದಿಲ್ಲ. ಅದು ಪಾಠ ಅಂತಾರೆ ಇರುತ್ತೆ ವಾಕ್ಯ. ಇಬ್ಬರು ಸಮಬಲರು ಬಂದಾಗ ಆಗ ವಾಕ್ಯಾರ್ಥ ಅಂತ ಹೆಸರು ಬರುತ್ತೆ. ಅದು ವಾಕ್ಯಾರ್ಥ ಹೇಗೋ ಇಲ್ಲಿ ಯುದ್ಧ. ಅದಕ್ಕೆ ದುರ್ಯೋಧನ ಆ ರೀತಿ ಯೋಚನೆ ಮಾಡೇ ಪರಮಾತ್ಮ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಆಗ ಧರ್ಮರಾಜ ಮಾತು ಮುಗಿಸ್ತ, ದುರ್ಯೋಧನ ಬಾಯ್ಬಿಟ್ಟು ಹೇಳಿದ, ನಾನು ನಿಮ್ಮೆಲ್ಲ ಯೋಧರು, ನೀವೆಲ್ಲ ದುರ್ಬಲಕರು, ನೀವೆಲ್ಲ ಅತ್ಯಂತ ದುರ್ಬಲರು, ನಿಮ್ಮ ಜೊತೆ ಯುದ್ಧ ಮಾಡುವುದಿಲ್ಲ, ಡೈರೆಕ್ಟ್ ಆಗಿ ಬೈತಾನೆ. ನೀವೆಲ್ಲ ದುರ್ಬಲರು, ಯುದ್ಧ ನನಗೆ ನಿಮ್ಮೇಲೆ ಬೇಕಿಲ್ಲ, ನಾನು ಭೀಮನ ಮೇಲೆ ಯುದ್ಧ ಮಾಡ್ತೇನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಉಳಿದ ಯೋಚನೆ ಮಾಡಬೇಕು. ಇದನ್ನ ಅರ್ಜುನಾದಿಗಳೇ ಮಹಾಪರಾಕ್ರಮಗಳು ಅಂತ ತಿಳ್ಕೊಂಡವರಿಗೆ ದುರ್ಯೋಧನ ಬಾಯಿಲಿ ಉತ್ತರ ಇತ್ತು, ಇವರೆಲ್ಲ ದುರ್ಬಲರು, ಇವನ್ನೆಲ್ಲ ಯುದ್ಧ ಮಾಡೋದಿಲ್ಲ, ಭೀಮನ ಯುದ್ಧ ಮಾಡ್ತೇನೆ. ಇದು ಮೊದಲು ಹಿಂದಿಂದ ಹೇಳ್ಕೊತಾ ಬಂದಿದ್ದಾನು. ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದು ಒಂದ್ಸರ್ತಿ ಎರಡು ಸರ್ತಿ ಅಲ್ಲ, ಕೀಚಕ ಸತ್ತಾಗಲೇ ಹೇಳಿದ್ದಾನೆ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಭೀಮಸೇನ, ಬಲರಾಮ, ಶಲ್ಯರಾಜ, ಕೀಚಕ, ಹೀಗೆ ಬಲದಲ್ಲಿ ತಾರತಮ್ಯ ಇದೆ ಅಂತ ಒಪ್ಪಿಕೊಂಡು ಭೀಮ ನಂಬರ್ ಒನ್ ಅಂತ ಹೇಳಿರ್ತಾನೆ. ಅದೆಲ್ಲ ನೋಡಿದ್ರೆ ಆಕಸ್ಮಿಕವಾಗಿ ಅವನಿಗೆ ಗೊತ್ತು, ಭೀಮಸೇನ ಅತ್ಯಂತ ಬಲಿಷ್ಠ ಅಂತ ತಿಳ್ಕೊಂಡೇ ಹರಿಸಿಕೊಡುತ್ತಾನೆ. ಈ ಮಾತಂದಾಗ ಅರ್ಜುನಾದಿಗಳು ನಮ್ಮ ದುರ್ಬಲ ಅಂತೀಯ ಬಾ ಅಂತ ಕಡಿಯಕ್ಕೆ ಹೋಗೋದಿಲ್ಲ, ಇದು ಬಹಳ ವಿಶೇಷ ಅಂದ್ರೆ ಅವ್ರಿಗೂ ಭಯ, ಸದ್ಯ ಬಿಟ್ನಲ್ಲ ಸಾಕು ಅಂತೇಳಿ ಆ ಥರ ಸದ್ಯ ಬಿಟ್ನಲ್ಲ ಅಂತ ಅನ್ಕೊಂಡ್ರೆ ಹೊರಟು ನೋಡೇ ಬಿಡೋಣ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅವ್ರ ಕೈ. ಇದ್ರ ಆಶ್ಚರ್ಯ ಅರ್ಥ ಮಾಡಿಕೊಂಡ್ರೆ ಅರ್ಜುನಾದಿಗಳಿಗೆ ಭಾರಿ ಗೌರವ ಉಂಟು, ಆದರೆ ಭೀಮನಿಗೆ ಹೋಲಿಸಿದಾಗ ಅಲ್ಲ ಅಂಬುದನ್ನ ಬರೀಬಾರ್ದು. ಉಳಿದವರೆಲ್ಲ ಅರ್ಜುನ್ ಗಲಾಟೆಗಳು ಭೀಮನ್ ಬೈತಾರೆ, ಅರ್ಜುನ್ ಬೈಬೇಕಾದ ಕಾರಣ ಇಲ್ಲ. ಆದರೆ ಭೀಮನಿಗೆ ಹೋಲಿಸ್ತಾ ಕಡಿಮೆ ಅಷ್ಟೇ ಹೊರತು ಉಳಿದ ಎಷ್ಟೋ ಜನಗಳ ಮೇಲೆ ಎತ್ರ ಪಾರ್ಥೋ ಧನುರ್ಧರ, ಮಹಾವೀರನೇ. ಆದರೆ ಇಂಥ ಸಮಯದಲ್ಲಿ ಅರ್ಜುನ ಮುಂದೆ ಬರ್ತಿರಲಿಲ್ಲ. ಆಮೇಲೆ ಹೇಳುತ್ತಾರೆ, ಆರಿಸಿಕೊಂಡಿದ್ದು ಭೀಮನನ್ನ, ಅದು ಕೂಡ ಗದಾಯುದ್ಧದಿಂದ ನಾನು ಎದುರಿಸ್ತೇನೆ ಅಂತ ಹೇಳಿದರೆ, ಗದಾಯುಧದಿಂದ ಎದುರಿಸ್ತೇನೆ. ಅದಕ್ಕೆ ಕಾರಣ ದುರ್ಯೋಧನನಿಗೆ ಬಲ ಇದೆ. ಬಲಿಷ್ಠರು ಉಪಯೋಗಿಸ್ತಕ್ಕಂಥ ದೊಡ್ಡ ಆಯುಧ ಅಂದರೆ ಗದಾಯುಧ, ಅದಕ್ಕೆ ಗದೆಯನ್ನು ಉಪಯೋಗಿಸ್ತೇನೆ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿದ್ದಂಥ ದುರ್ಯೋಧನ ಭೀಮಸೇನನ ಮೇಲೆ ಗದಾಯುದ್ಧ ಮಾಡಬೇಕು ಅಂತ ಹೇಳಿ ನಾನು ತಿಳ್ಕೊಂಡಿದ್ದ ಕಣ್ಣು ಬಿಬ್ಬರಿಗೆ ಬೀಳುತ್ತೆ ಅಂತ ಗೊತ್ತಿತ್ತು ಅವನಿಗೆ. ನಮ್ಮಿಬ್ಬರಿಗೆ ಬೀಳುತ್ತೆ ಅಂತ ಯೋಚನೆ ಮಾಡಿ ಅವತ್ತಿನಿಂದ ಪ್ರಾಕ್ಟೀಸ್, 13 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾನ. ಪಾಂಡವರು ವರದಲ್ಲಿದ್ದ ಕಾಲಕ್ಕೆ ಪ್ರತಿನಿತ್ಯ ಅದೊಂದು ಕೆಲಸ ಮಾಡಿದ್ನಂತೆ. ಅದಕ್ಕಾಗಿ ಒಂದು ಉಕ್ಕಿನ ಭೀಮನ ಪ್ರತಿಮೆ ಮಾಡಿಸ್ಕೊಂಡಿದ್ನಂತೆ. ಉಕ್ಕಿನ ಭೀಮನ ಪ್ರತಿಮೆ ಮಾಡಿಕೊಂಡು ದಿವಸ ಅದನ್ನು ಹೊಡೆಯೋದು, ಹೊಡೆದು ಹೊಡೆದು ಪಾಪ ಕಟ್ಟಿಕೊಂಡು ಸಾಯಲಕ್ಕೆ ಅನುಕೂಲ ಮಾಡಿಕೊಂಡ ಅಂತ. ಪೂಜೆ ಮಾಡಲಿಕ್ಕಿಂತ ಒಂದು ಆಶ್ಚರ್ಯ ಅಂದರೆ, ಭೀಮಸೇನ ವಿಗ್ರಹ ಮಠದಲ್ಲಿರೋದಿಲ್ಲ, ದುರ್ಯೋಧನ ಮನೆಯಲ್ಲಿ ಇತ್ತು. ಇದು ಆಶ್ಚರ್ಯ. ದುರ್ಯೋಧನ ತನ್ನ ಮನೆಯಲ್ಲಿ ಭೀಮಸೇನ ಪ್ರತಿಭೆ ಇಟ್ಟುಕೊಂಡಿದ್ದಾನೆ, ಉಕ್ಕಿನ ಪ್ರತಿಮೆ ದಿವಸ ಹೊಡೆಯೋದು. ಅದು ಎಷ್ಟು ಪಾಪ ಬರುತ್ತೆ ಲೆಕ್ಕ ಅವರು. ಆ ಪಾಪ ಸಾಧನೆ ಅವನಿಗೆ ವಾಯುದೇವರ ದ್ರೋಹಕ್ಕೆ ಹೆಚ್ಚೆಚ್ಚು ಫಲ ಕೊಡತಕ್ಕಂಥ ಸನ್ನಿವೇಶ ಒದಗಿತ್ತು. ಅದು ಇಲ್ಲಿ ಹೊಡಿಬೇಕು ಇಲ್ಲಿ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ 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 ಕಾಲ ಕಳೆದಿದ್ದಾನೆ. ಇದು ಭಾರಿ ಆಶ್ಚರ್ಯ. ಇವರು ಬಹುಶಃ ಅಂತ ಪ್ರತಿಮೆ ಮಾಡಿಸೋಕ್ಕಾಗೋದಿಲ್ಲ, ಯಾತಕ್ಕೆ ಗೊತ್ತೇನು. ದುರ್ಯೋಧನ ಭೀಮನ್ ನೋಡಿ ಪ್ರತಿಜ್ಞೆ ಮಾಡಿಸಿ, ಪ್ರತಿಮೆ ಮಾಡಿಸಿ, ಭಾರಿ ಇಂಪಾರ್ಟೆಂಟ್ ಇದು. ಇವತ್ತು ವಿಗ್ರಹ ನೋಡಿದವರು, ದೇವರು ನೋಡಿದ್ರೆ ಯಾರು ವಿಗ್ರಹ ಮಾಡಿದವರು ಇಲ್ಲ ಆಚಾರನ ಬಿಟ್ಟರೆ. ಆದರೆ ಇವತ್ತು ವಿಗ್ರಹಗಳನ್ನ ಇಮ್ಯಾಜಿನ್ ಮಾಡ್ತಾರೆ ಅಷ್ಟೇ. ದುರ್ಯೋಧನ ಭೀಮನ್ ಡೈರೆಕ್ಟ್ ಹೇಳಿ ಪ್ರತಿಮೆ ಮಾಡಿಸಿಬಿಡಿದ್ದಾರೆ. ಮತ್ತೆ ಹೈಟ್ ಹೋಗಿಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಮತ್ತೆ ಲೈಫ್ ಸೈಜ್, ಮತ್ತೆ ಇಂಥ ಪ್ರತಿಮೆ ಅಲ್ಲ, ಲೈಫ್ ಸೈಜ್ ಪ್ರತಿಮೆ ಮಾಡಿಕೊಂಡಿದ್ದಾನೆ. ಅದು ಸರಿಯಾಗಿ ಹೊಡಿಬೇಕು, ಬೈಯೆಲ್ಲ ಹೊಡೆದು 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 ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ. ಈ ನೆಟ್ ಪ್ರಾಕ್ಟೀಸ್ ಕಾನ್ಸೆಪ್ಟ್ ತಂದಿದ್ದೆ ದುರ್ಯೋಧನ. ನೆಟ್ ಪ್ರಾಕ್ಟೀಸ್ ಮಾಡಿ ಸೋಲ್ತಾರಲ್ಲ ಆಯ್ತು ಇತ್ತನೆ. ಆದ್ರೆ ಭೀಮಸೇನ ಒಂದು ದಿವಸ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಒಂದು ದಿವಸ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಸಹಜ ಬಲ, ಏನ್ ಪ್ರಾಕ್ಟೀಸ್ ಮಾಡಿದ್ರೆ ಹೊರಗೆ ಯಾವ ಒಂದು ಮೇಟಿಗೆ ಹೋಗೇ ಬಿಡ್ತಾನೋ. ಅಂದ್ರೆ ಈ ಭೀಮ ದುರ್ಯೋಧನ ಕಾಂಟ್ರಾಸ್ಟ್ ಮಾಡಿದರೆ, ಇಲ್ಲಿಯ ಭೀಮಸೇನ ಇಲ್ಲಿಯ ದುರ್ಯೋಧನ. ಅಲ್ಲಿ ಭೀಮಸೇನಂದೆಲ್ಲ ಸೌಗಂಧಿಕ ಪುಷ್ಪಹರಣ ಅಂತಂತ ಕಾರ್ಯಗಳೇ ಹೊರತು ಇವನಂತೆ ಪ್ರಾಕ್ಟೀಸ್ ಮಾಡಕ್ಕೆ ಹೋಗಲೇ ಇಲ್ಲ, ಅವಶ್ಯಕತೆ ಇಲ್ಲವೇ ಇಲ್ಲ ಅವರಿಗೆ. ಇದನ್ನೆಲ್ಲ ವಿಮರ್ಶೆ ಮಾಡಿದಾಗ ಭೀಮ ದುರ್ಯೋಧನರ ಯುದ್ಧದೊಳಗೆ ಭೀಮ ಎಷ್ಟು ಮೇಲಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಟಿವಿಯಲ್ಲಿ ಹಾಗೆಲ್ಲ ತೋರಿಸೋದೇ ಇಲ್ಲ. ಏನೋ ಭೀಮ ಬೈ ಚಾನ್ಸ್ ಗೆದ್ದು ಬಿಟ್ಟ ಅಮೃತ್ಯ ಮಾಡ್ತಾರೆ ಹೊರತು ಬೈ ಚಾನ್ಸ್ ಅಲ್ಲ. ಭೀಮಸೇನ ಯಶಸ್ಸು ಸದಾ ಸಿದ್ಧವಾದ ಯಶಸ್ಸು. ಆಗ ಭೀಮಸೇನ ತಕ್ಷಣ ಎದ್ದನಂತೆ. ದುರ್ಯೋಧನ ಹೇಳಿದ, ಭೀಮಸೇನ ಎದ್ದ, ನಿನ್ನ ಮುಂದಿನ ಮಾತು ನೋಡಿದ್ದೇವೆ. ಆಗ ಕೃಷ್ಣ ಮಾತಾಡ್ತಾನೆ, ಭೀಮಸೇನ ದುರ್ಯೋಧನ ಎಂತ ಕೆಲಸ ಮಾಡಿದ್ದಿ ಧರ್ಮರಾಜ, ಅವತ್ತು ಜೂಜಾಡಿದ್ದು ನಿಮ್ಸತ್ತ ಆಡಿಬಿಟ್ಟಿಯಲ್ಲ, ಕೊನೆಗೂ ಕೂಡ ಏನ ಅನ್ಯಾಯ ಹೀಗೆ ಮಾಡೋದ. ಇಷ್ಟೆಲ್ಲಾ ಕೊನೆ ಬಂದು ಕೊನೆ ಹಂತದೊಳಗೆ ಒಂದು ಕ್ಷಣದಲ್ಲಿ ರಾಜ್ಯ ಕಳ್ಕೊಂಡ್ಬಿಡ್ತಿದ್ಯಲ್ಲ, ಒಂದು ಕ್ಷಣದೊಳಗೆ ಯಾರ ಜೊತೆಗೆ ಯುದ್ಧ ಮಾಡುವಂತ ಹೇಳಿದೆ. ನಿಮ್ಮ ಜೊತೆ ಏನು ಯುದ್ಧ ಮಾಡಬೇಕು ಧರ್ಮ ದುರ್ಯೋಧನ, ನಿಮ್ಮನ್ನು ಕೊಂದೇ ಬಿಡ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾ. ಹನ್ಮಾತ್ ಅಂತ ಕೊಂದೇ ಬಿಡ್ತಾನೆ ಗೊತ್ತಾ, ಗಜ್ಜರಾಜಗಳನ್ನ ಗೆಲ್ಲೋದಿಲ್ಲ ಅವನು, ಕೊಂದು ಹಾಕ್ತಾನೆ. ಕಾರಣ ಬ್ರಹ್ಮದೇವರ ವರ ಇದೆ ಅವನಿಗೆ. ಕಲಿಗೆ ಕಲಿಸ್ತಯಂ ಬ್ರಹ್ಮವರಾದಿದಾನಿ, ಬ್ರಹ್ಮದೇವರ ವರ ಕಲಿಗಿದೆ. ಆ ಕಲಿಯೇ ದುರ್ಯೋಧನ. ನಿಮಗೆ ಯಾರಿಗೂ ಗೆಲ್ಲ ಕನಸು ಕೂಡ ಕಾಣಕ್ಕೆ ಬರೋದಿಲ್ಲ, ಅದು ಭೀಮನಿಗೆ ಮಾತ್ರ ಸಾಧ್ಯ. ಭೀಮ ಭಾವಿ ಬ್ರಹ್ಮನಾದ್ದರಿಂದ ಅದು ಬಹಳ ಇಂಪಾರ್ಟೆಂಟ್. ಅದು ಬ್ರಹ್ಮದೇವರ ವರ ಇರೋರನ್ನು ಮಾಡಬೇಕಾದ್ರೆ ಅದು ಈಕ್ವಲ್ ಆಗಿರಬೇಕು. ಸೊ ಭಾವಿ ಬ್ರಹ್ಮನಾದ ಭೀಮನ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ. ನೀ ಜೋಡ್ದಾಗಿ ಹೇಳಿಬಿಟ್ಟು ಯಾರನ್ನು ಬೇಕಾದ್ರೆ ಆರಿಸಿಕೋ ಅಂತ ಹೇಳಿಬಿಟ್ಟು ಎಂಥ ಮಾತಾಡ್ತೀಯಲ್ಲ, ಮಾತಾಡೋಕ್ಕಿಂತ ಯೋಚನೆ ಮಾಡಬಾರ್ದ ಮುಂಚೆ ಅಂತ ಭಗವಂತ ಕೇಳ್ತಾನೆ. ಆಗ ಧರ್ಮರಾಜ ಇದ್ದೇನಂತಾನೆ, ಕೃಷ್ಣ ನೀನಿದ್ದೀಯಲ್ಲ, ಎರಡೋ ಮಾತಾಡ್ತೇವೆ ಅಂತ ಹೇಳುತ್ತಾನೆ. ಇದೇ ದೇವರ ದಯೆ ಒಂದಿತ್ತು ಅಂದ್ರೆ ಆಡಿದ ಮಾತನ್ನು ಪರಮಾತ್ಮ ಸತ್ಯ ಮಾಡಿಬಿಡ್ತಾನೆ. ಇದು ಬಹಳ ಆಶ್ಚರ್ಯ. ತಪ್ಪು ತಪ್ಪು ಮಾತಾಡಲಿಕ್ಕೆ ಹೋದ್ರೂ ಕೂಡ ಸತ್ಯ ಆಗಬೇಕು. ಬ್ರಹ್ಮಣ್ಯ ತೀರ್ಥರ ಆರಾಧನೆ ಕೇಳ್ತಾರಲ್ಲ, ಈಗ ಸತ್ತು ಸಾಗವನ್ ಮಾಡಕ್ಕೆ ಅನುಮತಿ ಕೇಳೋದಕ್ಕೆ ಹೋದ್ರೆ ದೀರ್ಘ ಸುಮಂಗಲಿ ಭವ ಅಂದ್ರೆ ಆಗಿಬಿಡ್ಬೇಕು. ಆಗ ದೇವರು ಧರ್ಮಿಷ್ಠರ ಮಾತನ್ನು ನಡೆಸ್ತಾನೆ ಅಂತ, ಧರ್ಮಿಷ್ಠರ ಮಾತನ್ನು ನಡೆಸ್ತಾನೆ. ಆ ಬರೀ ನಮ್ಮ ಮಾತು ನಡೆಸಿದ್ದು ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು, ಬರೀ ದೇವ್ರು ನಮ್ಮ ಅನ್ಕೊಂಡಾಗ ಮಾಡಲಿ ಅಂತೇಳಿ. ಆದ್ರೆ ಅನ್ಕೊಂಡಾಗ ಮಾಡಿದ್ರೆ ನಾವು ದೇವ್ರು ಹೇಳಿದ್ದನ್ನು ಮಾಡಿದ್ರೆ ಅನ್ಕೊಂಡಾಗ ಮಾಡ್ತಾನೆ. ದೇವರ ಸಂಧಾನ ಮಾಡಿ ಗೊತ್ತಿಲ್ಲ, ಜಪ ಮಾಡಿ ಗೊತ್ತಿಲ್ಲ, ದೇವರೆಲ್ಲ ಮಾತು ನಡೆಸ್ಬೇಕಂತೇವನಿ, ಹೇಗೆ ಸಾಧ್ಯ? ಅದಕ್ಕೆ ದೇವ್ರು ಹೇಳಿದಾಗ ನಾವು ಮಾಡಿದ್ರೆ ನಾವು ಅಂದ್ಕೊಂಡಿದ್ದೇನೆ, ದೇವ್ರು ನಡೆಸೇ ನಡೆಸ್ತಾನೆ. ಧರ್ಮರಾಜ ಬಾಯಿ ತತ್ತಾಡಿದ ಮಾತನ್ನು ಪರಮಾತ್ಮ ಸತ್ಯ ಮಾಡ್ತಾನೆ. ದುರ್ಯೋಧನ ಭೀಮನ್ನೇ ಆರಿಸಿಕೊಳ್ಳಾಗ ಮಾಡ್ತಾನೆ. ನೋಡಿ ಎಂಥ ಕೆಲಸ ಮಾಡಿದ್ದಿ. ಆಗ ಧರ್ಮರಾಜ ತಲೆ ಬಾಗಿದ, ಯುದ್ಧ ಇನ್ನೇನು ಪ್ರಾರಂಭ ಆಗಬೇಕು. ಆಗ ಕೃಷ್ಣ ಅನೇಕ ವಿಷಯಗಳನ್ನು ಹೇಳುತ್ತಾರೆ, ನಿಮಗೆ ಒಂದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ಲ ಧರ್ಮರಾಜ, ದೇವತೆ ರುದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ದುರ್ಯೋಧನ ಮೇಲೆ ಯುದ್ಧ ಮಾಡಿ ನೇರ ಯುದ್ಧ ಮಾಡೋದಕ್ಕೆ ಅವರ ಕೈಯಲ್ಲಿ ಸಾಧ್ಯ ಇಲ್ಲ. ಏಕೆ? ಮೊದಲನೇದಾಗಿ ಬಲಾಢ್ಯ, ಬ್ರಹ್ಮದೇವರ ವರ ಇದೆ. ರುದ್ರಾದಿ ದೇವತೆಗಳ ಒಳಗೆ ಎಂಟರ್ ಆಗ್ತಾನಂತವನು, ಅಷ್ಟು ಶಕ್ತಿ ಇದೆ ಅವನಿಗೆ. ಒಳಗೆ ಎಂಟರ್ ಆಗ್ತಾನೆ ಅಂದ್ರೆ ನಿನ್ನ ಹೊರಗಿಂದ ಸೋರಿಸೋ ಸಾಧ್ಯನೇ ಇಲ್ಲ ಅವರಿಗೆ. ಜೊತೆಗೆ ಗದಾ ಆಯುಧ ಅವನಿಗೆ ಅತ್ಯಂತ ಪ್ರಿಯವಾದ ಆಯುಧ, ಅವನು ಗದೆ ಹಿಡ್ಕೊಂಡ ಅಂದ್ರೆ ಅವನು ಗೆಲ್ಲೋದು ಅಸಾಧ್ಯ. ದೇವಾಸುರರಿಗೆ ದೇವಾಸುರರು ಉಳಿದ ಅಸುರರು ಬದಲು ಅವನಿಗೆ ಗೆಲ್ಲಕ್ಕಾಗೋದಿಲ್ಲ. ಅಂಥವನ ಮೇಲೆ ಏನಂತ ತಿಳ್ಕೊಂಡಿದ್ದೀಯ ನೀನೀಗ? ಇವನನ್ನು ಕೊಲ್ಲಬಲ್ಲ ಏಕಮಾತ್ರ ವ್ಯಕ್ತಿ ಅಂದ್ರೆ ಭೀಮಸೇನ ಅಂತ ಹೇಳಿದ್ದ. ಏಕಮಾತ್ರ ವ್ಯಕ್ತಿ ಭೀಮಸೇನ. ಇದಿಷ್ಟು ಭೀಮಸೇನನ ಸ್ತೋತ್ರ ಆಗಿಬಿಡುತ್ತ. ದುರ್ಯೋಧನನ್ನ ಸಂಹಾರ ಮಾಡತಕ್ಕಂಥ ಏಕಮಾತ್ರ ವ್ಯಕ್ತಿ. ಯಾವುದೋ ಕ್ಯಾನ್ಸರ್ ಆದವರಿಗೆ ಈ ನೆಗಡಿ ಗುಳಿಗೆ ಕೊಟ್ಟರೆ ವಾಸಿ ಆಗುತ್ತಾ? ಅನಾಸಿನ ಕೊಟ್ಟರೆ ವಾಸಿ ಆಗುತ್ತೆ? ಅದರಿಂದ ಅಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅತ್ಯಂತ ವಿಚಿತ್ರವಾದಂತಹ ಸರಿಯಾದ ಔಷಧಿ ಕೊಟ್ಟರೆ ಮಾತ್ರ ಸಾಧ್ಯ ಇಲ್ಲ, ಅವರು ಸಾಧ್ಯ ಇಲ್ಲ. ದುರ್ಯೋಧನನ್ನ ಕಲಿಯಲು ನಾಶ ಮಾಡಬೇಕಾದ್ರೆ ಇದು ಒಂದೇ ಸಾಧ್ಯ. ಅದಕ್ಕೆ ಜನ್ಮಾಧಿ ವ್ಯಾಜ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುಜಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದೇಶಿನಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿದಧತಾಂ ಸಮಸ್ತವೇ ನಾಶ್ಮಿಶಕ್ತಃ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ, ಎಂಥ ವಿಧವಾದ ಆಪತ್ತುಗಳನ್ನು ಸಹ ನಿರ್ಮೂಲನೆ ಮಾಡತಕ್ಕಂಥ ಸಾಮರ್ಥ್ಯ ವಾಯುದೇವರದು ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಆಯಿತು. ಭೀಮನ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ, ಇನ್ನೇನಿತ್ತು ತಪ್ಪನ್ನು ಮಾಡಬೇಡ. ಭೀಮಸೇನ ಭಾರಿ ಬಲಿಷ್ಠ, ದುರ್ಯೋಧನಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಕೃಷ್ಣ ಹೇಳ್ತಾನೆ. ಕನ್ಫ್ಯೂಸ್ ಆಗ ಮಾತಾಡ್ತಾನೆ. ಧಾರ್ತರಾಷ್ಟ್ರಸ್ತು ಕೃತಿ ಅಂತ ಕರೀತಾನೆ. ಕೃತಿ ಅಂದ್ರೆ ಬಹಳ ಪ್ರಾಕ್ಟೀಸ್ ಮಾಡಿದವನು. ಭೀಮಸೇನ ಪ್ರಾಕ್ಟೀಸ್ ಮಾಡಿಲ್ಲ, ದುರ್ಯೋಧನ ಭಾರಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾನೆ. ಅಂಥ ದುರ್ಯೋಧನ ನೀವೆಲ್ಲ ಗೆದ್ದು ಬಿಡ್ತೀರಾ ಅಂತ ಕೇಳಿದ್ದೇನೆ ಅಂತೆ. ಇಲ್ಲಿ ನೋಡೋದಕ್ಕೇನು ಕಾಣಿಸುತ್ತೆ, ದುರ್ಯೋಧನ ಭಾರಿ ಪ್ರಾಕ್ಟೀಸ್ ಮಾಡಿದ್ದಾನೆ, ಭೀಮಸೇನ ಪ್ರಾಕ್ಟೀಸ್ ಮಾಡಿಲ್ಲ.